దేవర్షి పితృపదరా ఇతి ముక్తాస్తు పంచధా ఏవం విముక్తి యోగ్యాశ్చ్యా తమోగాః సంస్థితాః ఇతి ద్విధా ముక్తయోగ్యాః దైత్యరక్షః పిశాచకాః మర్త్యాధమాః చతుర్థైవ తమోయోగ్యాః ప్రకీర్తితాః. తమోయోగ్యరు ఎష్టు విధ అంటే ముక్తియోగ్యరు ఎష్టు విధ ఏనంత ఇతి ముక్తాస్తు పంచధ ముక్తి ముక్తరు ఎష్టు విధ ಅವರು ಐದು ವಿಧ ಅಂತೆ. ಆಮೇಲೆ ಇವರು ಉಳಿದವರು ಎಷ್ಟು ವಿಧ? ತಮೋಗಾಹ ಸಂಸ್ಥಿತ. ತಮೋಗರು ಎಷ್ಟು ವಿಧ? ನಾಲ್ಕು ವಿಧ. ಏನಂತ? ದೈತ್ಯರಕ್ಷ ಪಿಶಾಚಕಾಹ ಮರ್ತ್ಯಾಧಮಃ ಚತುರ್ಧೈವ ತಮೋಯೋಗ್ಯಾಹ ಪ್ರಕೀರ್ತಿತಾಹ. ಚತುರ್ಧ ಮರ್ತ್ಯಾಧಮಃ ಇತ್ಯತಃ ಪರಂ ವಿಧಿ ಶಬ್ದೋ ಅಧ್ಯಾಹಾರ್ಯಃ ಅಪ್ರಸಿದ್ಧತ್ವಾದಸ್ಯ ಭೇದಸ್ಯ ಅಶ್ರದ್ಧೇಯತ್ವಂ ನಿವಾರಯಿತುಂ ಏವ ಶಬ್ದಃ. ಪ್ರಕೀರ್ತಿತ ಇತಿ ಅತ್ರ ಆಗಮ ಸಮ್ಮತಿ ಆಚಷ್ಟೇ ಸಚ ಅನ್ಯತ್ರ ಉದಾಹೃತೋ ದ್ರಷ್ಟವ್ಯ. ಚತುರ್ಧ ಪೇತೆ ಪ್ರತ್ಯೇಕಂ ದ್ವಿಧಾ ಪ್ರತ್ಯಾಹ. ಈಗ ಇವರು ಮತ್ತೆ ನಾಲ್ಕು ವಿಧ ಇದ್ದಾರೆ. ಹೇಗೆ? ತೇಜ ಪ್ರಾಪ್ತಾಂಧ ತಮಸಃ ಶ್ರುತಿ ಸಂಸ್ಥಾ ಇತಿ ದ್ವಿಧ. ಈ ತಮೋಯೋಗ್ಯರಲ್ಲೂ ಕೂಡ ತೇಜ ಪ್ರಾಪ್ತಾಂಧ ತಮಸಃ ಅಂಧಂತಮಸ್ಸಿಗೆ ಹೋದವರು, ಅಂಧಂತಮಸ್ಸಿಗೆ ಹೋದವರು ಮತ್ತು ಇನ್ನು ಅಂಧಂತಮಸ್ಸಿಗೆ ಹೋಗದೇ ಇರೋರು ಅಂತ ಎರಡು ವಿಧ. ಹೇಗೆ ಮುಕ್ತರು ಮುಕ್ತಿಯೋಗ್ಯ ಎರಡು ಒಂದೇ ರೀತಿ ಐದು ವಿಧಾನೋ, ಇವರು ಅಯೋಗ್ಯರು ಕೂಡ ತಮಸ್ಸಿಗೆ ಹೋಗ್ತಕ್ಕಂಥವರು ತಮಸ್ಸಿಗೆ ಹೋದವರು ಎರಡು ಕೂಡ ಎಷ್ಟು ವಿಧ? ನಾಲ್ಕು ವಿಧ. ಮರ್ತ್ಯಾಧಮಃ ಚತುರ್ಥ ಇವ ದೈತ್ಯರಕ್ಷ ಪಿಶಾಚಕಾಹ ತೇಜ ಚತುರ್ಧ ಅಪಿ ಶ್ರುತಿ ಸಂಸ್ಥಾಹ ಸಂಸಾರೇ ವರ್ತಮಾನಾಹ ನಾ ಅಧುನಾಭಿ ತಮಃ ಪ್ರಾಪ್ತಾಹ. ಇದು ಸಂಸಾರದಲ್ಲಿರ್ತಾರೆ, ತಮಸ್ಸಿಗೆ ಹೋಗಿಲ್ಲ ಬಟ್ ಹೋಗಿ ಹೋಗ್ತಾರೆ. ಯೋಗ್ಯತಾಯ ಚೈತನ್ಯ ಸ್ವಭಾವತ್ವೇನ ತಮೋಯೋಗ್ಯಾನಾಮಯಂ ವಿಭಾಗೋ ನಾನುಪನ್ನ. ಯೋಗ್ಯತೆ ಎಂಬುದು ಸ್ವರೂಪ ಸಂಬಂಧಪಟ್ಟಿದ್ದಾದ್ರಿಂದ ಇವತ್ತು ಬೇವು ಅಂದರೂ ಬೇವೆ, ಬೀಜ ಆಗಿದ್ರೂ ಬೇವೆ, ಮರ ಆಗಿದ್ರೂ ಬೇವೆ. ಹೋಗ್ತಾರೆ ಹಣ್ಣು, ಬೀಜ ಆಗಿದ್ರೂ ಹಣ್ಣು, ಮರ ಆಗಿದ್ರೂ ಹಣ್ಣು. ಹೇಗೋ ಅಂಧಂತಮಸ್ಸಿಗೆ ಹೋಗೋರು ಅಂಧಂತಮಸ್ಸಿಗೆ ಹೋದವರು ಎರಡು ಕೂಡ ಏನಾಗಿದ್ದಾರೆ? ನಾಲ್ಕು ವಿಧವಾಗೇ ಇದ್ದಾರೆ ಎಂಬುದನ್ನು ತಿಳಿಸಿದೆ. ಅದಕ್ಕೆ ವ್ಯತ್ಯಾಸ ಯಾಕೆ ಮಾಡೋದಿಲ್ಲ ಅಂದರೆ ವ್ಯತ್ಯಾಸ ಕಾರಣ ಇಲ್ಲ. ಅದಕ್ಕೆ ಎಲ್ಲಿರೋ ವ್ಯತ್ಯಾಸ? ಅದು ಸ್ವರೂಪದಲ್ಲಿರೋ ವ್ಯತ್ಯಾಸ, ಆದ್ದರಿಂದ ಬದಲಾಗೋದಿಲ್ಲ. ಒಂದು ನಿಯಮ, ಸ್ವರೂಪಸ್ಯ ಅನಪಾಯಾತ್ ಅಂತೇಳಿ. ಸ್ವರೂಪಸ್ಯ ಅನಪಾಯಾತ್, ಅಪಾಯ ಅಂದರೆ ಹೋಗೋದು. ಆದರೆ ಸಂಸ್ಕೃತದಲ್ಲಿ ಅಪಾಯ ಅಂತ ಹೇಳಿದರೆ ಹೋಗೋದು, ಮತ್ತೆ ಬರೋದು ಅಂತ ಅನಪಾಯ ಅಂದ್ರೇನು? ಹೋಗದೇ ಇರೋದು. ಸ್ವಭಾವ ಏನು ಮಾಡಿದರೂ ಕೂಡ ಹೋಗೋದಿಲ್ಲ. ಹುಟ್ಟು ಕೂಡ ಸತ್ರು ಹುಟ್ಟರು ಹೋಗೋದಿಲ್ಲ ಅಂತಾರಲ್ಲ, ಹಾಗೆ ಅಂಧಂತಮಸ್ಸಿಗೆ ಹೋದರೂ ಸ್ವಭಾವ ಬದಲಾಗೋದಿಲ್ಲ. ಏವಂ ಚೇತನ ವಿಭಾಗ ವಿಸ್ತರೇಣಭಿಧಾಯ ಅವಸರ ಪ್ರಾಪ್ತಂ ಅಚೇತನ ವಿಭಾಗವಾಹ. ಇಲ್ಲಿ ಚೇತನ ವಿಭಾಗ ಮುಗಿದೋಯ್ತು. ಚೇತನಾಚೇತನತ್ವೇನ ಭಾವೋಪಿ ದ್ವಿಧೋ ಮತ ಅಂತೇಳಿ, ಚೇತನದಲ್ಲಿ ನಿತ್ಯಾದುಃಖ ಅಂತ ಒಂದು ಗುಂಪು, ಕೃಷ್ಣ ದುಃಖರು ಇನ್ನೊಂದು ಗುಂಪು, ನಿತ್ಯಾದುಃಖರು ಮಹಾಲಕ್ಷ್ಮಿ ಮತ್ತು ದುಃಖ ಸಂಸ್ಥರು ಎರಡು ವಿಧ. ಏನಂತ? ಮುಕ್ತಿಯೋಗ್ಯರು ಮತ್ತು ಮುಕ್ತಿ ಅಯೋಗ್ಯರು ಅಂಥೇಳಿ. ಮುಕ್ತರು ಐದು ವಿಧ ಮತ್ತು ಮುಕ್ತಿಯೋಗ್ಯರು ಐದು ವಿಧ, ಮುಕ್ತಿ ಅಯೋಗ್ಯರು ಮತ್ತೆ ಎರಡು ವಿಧ. ಏನಂತ? ತಮೋಗಾಹ ಶ್ರುತಿ ಸಂಸ್ಥಿತ ಅಂತೇಳಿ, ಮತ್ತೆ ಅದರಲ್ಲಿ ತಮೋಯೋಗ್ಯರು ನಾಲ್ಕು ವಿಧ ಅಂತ ಹೇಳಿ ಆ ಘಟ್ಟಕ್ಕೆ ತಂದರು. ನಿತ್ಯಾನಿತ್ಯ ಈಗ ಅಚೇತನ ವಿಭಾಗ ಹೇಳಬೇಕು. ಏವಂ ಚೇತನ ವಿಭಾಗಂ ವಿಸ್ತರೇಣ ಅಭಿಧಾಯ, ಚೇತನದ ವಿಭಾಗವನ್ನು ವಿಸ್ತಾರವಾಗಿ ಹೇಳಿಬಿಟ್ಟು ಅವಸರ ಪ್ರಾಪ್ತಂ ಅಚೇತನ ವಿಭಾಗವಾಹ. ಅವಸರ ಪ್ರಾಪ್ತಂ ಅಂತಿದೆ ಸಂಸ್ಕೃತದಲ್ಲಿ, ಅವಸರ ಶಬ್ದಕ್ಕೆ ಅರ್ಥ ಬೇರೆ, ಕನ್ನಡದಲ್ಲಿ ಅವಸರ ಶಬ್ದಕ್ಕೆ ಅರ್ಥ ಬೇರೆ. ಕನ್ನಡದಲ್ಲಿ ಅವಸರ ಅಂದ್ರೇನು? ಅರ್ಜೆಂಟ್ ಅಂತ ಹೇಳೋ ಶುರು ಮಾಡಿ, ಅರ್ಜೆಂಟ್ ಏನು ಬಂದಿಲ್ಲ, ಏನು ಬಂದಿದೆ ಈಗ? ಅವಸರ ಪ್ರಸಂಗ ಅಂತ ಅರ್ಥ. ಸಂಸ್ಕೃತದಲ್ಲಿ ಅವಸರ ಶಬ್ದಕ್ಕೆ ಏನರ್ಥ? ಪ್ರಸಂಗ. ಅವಸರ ಪ್ರಾಪ್ತ ಪ್ರಸಂಗ ಬಂತು. ಏನು ಪ್ರಸಂಗ ಬಂತೀಗ? ಚೇತನ ಹೇಳಿದ ಮೇಲೆ ಏನು ಹೇಳೋ ಪ್ರಸಂಗ ಬಂತು? ಅಚೇತನ ಹೇಳೋ ಪ್ರಸಂಗ ಬಂತು. ಅದಕ್ಕೆ ಪ್ರಸಂಗ ಅಂತ ಅವಸರ ಅಂತ ಕರೀತಾರೆ ಹೊರತು ಕನ್ನಡದ ಅವಸರ ಅರ್ಥ ಇಲ್ಲೇ ಇಲ್ಲ ಅದರೊಳಗೆ. ಕೆಲವು ಅರ್ಥ ಎರಡೂ ಇರುತ್ತೆ, ಕೆಲವು ಇಲ್ಲೇ ಇಲ್ಲ. ಅನುಮಾನ ಶಬ್ದಕ್ಕೆ ಕೂಡ ಅದೇ ರೀತಿ. ಅನುಮಾನ ಶಬ್ದ ಸಂಸ್ಕೃತದಲ್ಲಿ ಏನರ್ಥ? ಯುಕ್ತಿ ಅಂತ ಅರ್ಥ. ಕನ್ನಡದಲ್ಲಿ ಏನರ್ಥ? ಸಂಶಯ ಅಂತ ಅರ್ಥ. ಸಂಶಯ ಬರೋ ಸಂಸ್ಕೃತದಲ್ಲಿ ಇಲ್ಲೇ ಇಲ್ಲ ಅದಕ್ಕೆ. ಕೆಲವಕ್ಕೆ ಎರಡೂ ಇರುತ್ತೆ. ಇದು ಮಾತ್ರ ಏನೂ ಇಲ್ಲದೆ ಇರೋ ಅರ್ಥ, ಪದ ಹಾಗೆ ಬಂದು ಅರ್ಥ ಮಾತ್ರ ಪೂರ್ಣ ಬದಲಾಗಿರೋ. ನಿತ್ಯಾನಿತ್ಯ ವಿಭಾಗೇನ ತ್ರಿಧೈವಾಚೇತನಂ ಮತಂ. ನಿತ್ಯಾನಿತ್ಯ ವಿಭಾಗೇನ ತ್ರಿಧೈವಾಚೇತನಂ ಮತಂ ಅಚೇತನಂ ತ್ರಿಧೈವ ಮತಂ. ಅಚೇತನ ಮೂರೇ ವಿಧ. ಆದರೆ ನೋಡಿದ್ರೆ ಏನಂತಿದೆ ಇಲ್ಲಿ? ನಿತ್ಯಾನಿತ್ಯ ವಿಭಾಗೇನ, ಸುಮ್ಮನೆ ಓದಿದರೆ ನಿತ್ಯ ಅನಿತ್ಯ ಅಂಥೇಳಿ ಅಚೇತನ ಮೂರು ವಿಧ. ನಿತ್ಯಾನಿತ್ಯ ಅಂತ ಎಷ್ಟು ವಿಧ ಆಗಬೇಕಿತ್ತದು? ಎರಡಾಗಬೇಕಾಯ್ತು. ಮೂರಿದ್ರೆ ನಿತ್ಯಾನಿತ್ಯ ಹೇಳಬೇಕಾಯ್ತು, ಅದು ಹೇಳೇಯಿಲ್ಲ. ನಿತ್ಯಾನಿತ್ಯ ವಿಭಾಗ ಏನ ಅಂತ ಹೇಳಿಬಿಟ್ರಲ್ಲ, ಹೇಗೆ ಹೇಳಬೇಕು? ತಷ್ಟ ಟೀಕಾರ ಹೇಗೆ ಜೋ ಹೊಂದಿಸ್ತಾರೆ ನೋಡಿ ಅದನ್ನು. ಅತ್ರಾಪಿ ಅಚೇತನಂ ಏವಂ ವಿಭಾಗವತಿತ್ಯರ್ಥ ಅರೋಪ್ಯ ಅನಭ್ಯುಪಗಮಾತ್ ಪೂರ್ವೋಕ್ತ ತತ್ವಾನಾಮಪಿ ಪ್ರಮಾಣಾಂತರೇಣ ನಿತ್ಯತ್ವಾದಿಗ್ರಹಣಂ ವಿರುದ್ಧಂ. ಅತ್ರಾಪಿ, ಇಲ್ಲೂ ಹಾಗೇನೆ. ಏನು ಹೇಳಿದಿರಿ ನೀವೀಗ? ನಿತ್ಯಾನಿತ್ಯ ವಿಭಾಗ ಅಂತ ಮಾಡಿದಿರಿ, ಆದರೆ ದೇವ್ರ ನಿತ್ಯ ಹೌದಲ್ಲೋ, ಕ್ಷೇತ್ರ ನಿತ್ಯ ಹೌದಲ್ಲೋ ಅಂತ ಕೇಳಿದರೆ ಅವೆಲ್ಲ ಪ್ರೂವ್ಡ್ ಅವೆಲ್ಲ ಕೊಡಬ ಆಬ್ವಿಯಸ್ ಅಂತ ಹೇಳ್ತೀವಲ್ಲ, ಮತ್ತೆ ಹೇಳಬೇಕಾದ ಕಾರಣ ಇಲ್ಲ. ಆದ್ದರಿಂದ ಅಚೇತನದಲ್ಲಿ ಮೂರು ವಿಧ ಅಂತ ಹೇಳಿದರೆ, ಅಚೇತನದ ನಿತ್ಯ ಅನಿತ್ಯ ಅಂತ ಇರ್ತಿ ಭಾಗ ಇದೆ ಅಂತೇಳಿ, ಚೇತನದಲ್ಲಿ ನಿತ್ಯ ಅಂತ ಇಲ್ಲ ಅಂತ ಅರ್ಥ ಅಲ್ಲ, ಇದ್ದೇ ಇದೆ ಅಂತ ಅರ್ಥ. ಇದರಲ್ಲಿ ಮಾತ್ರ ಎಷ್ಟು ವಿಧ? ಒರೇ ವಿಧ. ಹೇಗೆ ಅಂದರೆ ಹೇಳ್ತಾರೆ, ನಿತ್ಯಾನಿತ್ಯ ವಿಭಾಗೇನ ಇತ್ಯಸ್ಯ ನಿತ್ಯಾನಿತ್ಯತ್ವೇನ ತದ್ ವಿಭಾಗೇನ ಚ ಇತ್ಯರ್ಥ. ಈ ಪದ ಹೇಗೆ ಮಾಡ್ಕೋ, ಮೂರಾಗಬೇಕಾದ್ರೆ ನಿತ್ಯ ಅನಿತ್ಯ ವಿಭಾಗ. ನಿತ್ಯ ಅನಿತ್ಯ ತದ್ ವಿಭಾಗ ಅಂದ್ರೇನು? ನಿತ್ಯಾನಿತ್ಯ ಅಂತ ಅರ್ಥ. ಮೂರಾಯ್ತಲ್ಲಿ ನಿತ್ಯ ಅನಿತ್ಯ ನಿತ್ಯಾನಿತ್ಯ, ಅಥವಾ ನಿತ್ಯಾನಿತ್ಯ ನಿತ್ಯಾನಿತ್ಯ ಆ ರೀತಿ ಬೇಕಾದ್ರೆ ಮಾಡಬಹುದು. ನಿತ್ಯಾನಿತ್ಯ ತದ್ ವಿಭಾಗ, ನಿತ್ಯಾನಿತ್ಯತ್ವೇನ ನಿತ್ಯತ್ವೇನ ಅನಿತ್ಯತ್ವೇನ ಅವಚೇತನಂ ತ್ರಿವಿಧಂ ಅಂತ ಅರ್ಥ. ನಿತ್ಯಾನಿತ್ಯ ವಿಭಾಗೇನ ಇತ್ಯಸ್ಯ ನಿತ್ಯಾನಿತ್ಯತ್ವೇನ ತದ್ ವಿಭಾಗೇನ ಚ ಇತ್ಯರ್ಥ. ತಥಾ ಚ ನಿತ್ಯಾನಿತ್ಯಂ ನಿತ್ಯಂ ಅನಿತ್ಯಂಚ ನಿತ್ಯ ಚ ಇತಿ ಅಚೇತನಂ ತ್ರಿವಿಧವಿತ್ಯುಕ್ತಂ ಭವತಿ. ಕೇಚಿತ್ ಸರ್ವಂ ಕ್ಷಣಿಕಂ ಮನ್ಯಮಾನಾಹ ನಿತ್ಯಂ ನ ಮನ್ಯಂತೆ. ನಿತ್ಯತತ್ವವನ್ನು ಆಚಾರ್ಯ ಹೇಳಿದರು, ಗೊತ್ತಿದ್ದವರಿಗೇನೋ ಯೋಚನೆಯಲ್ಲಿ ತಿಳ್ಕೊಳ್ಳಿ ಹೌದು ಅಂತ ಹೇಳ್ತಾರೆ. ಆದರೆ ಬೇರೆಯವರಿದ್ದಾರೆ, ಬೌದ್ಧರೇನಂತ ಹೇಳ್ತಾರೆ, ಇಡೀ ಜಗತ್ತೆಲ್ಲ ಏನದು ಕ್ಷಣಿಕ ಅಂತ ಕರೆ, ನಿತ್ಯ ಪದಾರ್ಥನೇ ಇಲ್ಲ ಅವ್ರ ಪ್ರಕಾರ, ಅದಕ್ಕೆ ನಿತ್ಯ ಅಂತ ಹೇಳಲೇಬೇಕಾಯ್ತು. ಈಗ ಕೇಚಿತ್ ಸರ್ವಂ ಕ್ಷಣಿಕಂ ಮನ್ಯಮಾನಾಹ ನಿತ್ಯಂ ನ ಮನ್ಯಂತೆ. ಒಂದು ಗುಂಪು ಅಪರೇತಿ ನೋಡಿ, ಹೇಳಬೇಕಾದ್ರೆ ಯಾರ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಅವರು ಹೆಸರು ಹೇಳ್ತಾರೆ ಸಿಟ್ಟು ಬರುತ್ತೆ. ಮೂವತ್ತೈದು ತೊಗೊಂಡು ಕೆಲಸ ತೊಂದ್ರೆಲ್ಲ ಫೇಲ್ ಹೊಂದ್ಬಿಟ್ಟು ಸುಮ್ಮನೆ ಕೂತಿರ್ತಾರೆ, ನೀನು ಫೇಲ್ ಹೊಂದ್ರೆ ಸಿಟ್ಟು ಬರುತ್ತಾರೆ. ಅದು ಸೊನ್ನೆ ತೊಗೊಂಡು ಫೇಲ್ ಆದರೂ ಬೈದ್ರೆ ಸಿಟ್ಟು ಬರುತ್ತೆ, ಆ ಥರ ಮನುಷ್ಯನ ಸ್ವಭಾವ. ಆಚಾರ್ಯರಾಗಲಿ ಟೀಕಾರಾಗಲಿ ಸಾಮಾನ್ಯವಾಗಿ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ. ಕೆಲವು ಸತಿ ಎಲ್ಲ ಕಡೆ ಹೇಳಿದವರು ಏನಾಗುತ್ತಾಗ, ಯಾರು ಹೇಳೇ ಇಲ್ಲ ಅಂತ ತಿಳ್ಕೊಂಡ್ಬಿಡಬಾರ್ದು, ತಲೆ ಹೆಸರು ಹೇಳ್ತಾರೆ. ಭಯೋಪಾತ ಉಪಯೋಗಿಸೋದೇ ಇಲ್ಲ. ಕೇಚಿತ್ ಸರ್ವಂ ಕ್ಷಣಿಕಂ ಮನ್ಯಮಾನ ನಿತ್ಯಂ ನ ಮನ್ಯಂತೆ. ಅಪ್ಪ ಕೆಲವು ಇನ್ನೊಂದು ಸತಿ ಏನಾಗುತ್ತೆ, ಮನುಷ್ಯ ಭಾರಿ ದುಃಖ ಆಗಿಬಿಟ್ಟಿರುತ್ತೆ, ಎಲ್ಲ ಇಷ್ಟ ಎಲ್ಲ ನಿತ್ಯ ಅಂತ ತಾನೇ ಅನ್ಕೊಂಡ್ಬಿಡ್ತಾರೆ ಮನಸ್ಸೊಳಗೆ, ಬೋದಾದಾಗ ಆಗಿಬಿಡ್ತಾರೆ ಒಂದು ರೀತಿ, ಎಲ್ಲ ಡೆಸ್ಪಿರೇಟ್ ಆಗಿಬಿಟ್ಟಿರ್ತಾರಲ್ಲ, ಎಲ್ಲ ನಿತ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ತಕ್ಷಣ ಹೇಳಬೇಕಾಗಲ್ಲ ಏನಂತಿದೆ, ನಿತ್ಯಾಂತ ಪದಾರ್ಥ ಇದೆ ಅಂತ ಹೇಳಿದರೆ ಅವಾಗ ಅರ್ಥ ಆಗುತ್ತೆ. ಇನ್ನೂ ಕೆಲವರಿದ್ದಾರೆ, ಅಪರೇತು ಸತ್ಕಾರ್ಯವಾದಿನು ಅನಿತ್ಯಂ ನಂಗೀಕುರುವಂತಿ. ಇನ್ನೂ ಕೆಲವರಿದ್ದ ಅನಿತ್ಯ ಪದಾರ್ಥನೇ ಇಲ್ಲ, ಎಲ್ಲವೂ ನಿತ್ಯನೇ. ಇವನು ಹೇಳ್ತಾನೆ ಎಲ್ಲವೂ ಅನಿತ್ಯ, ಅವನು ಹೇಳ್ತಾನೆ ಎಲ್ಲವೂ ನಿತ್ಯ, ಅನಿತ್ಯ ಅಂತ ಪದಾರ್ಥನೇ ಇಲ್ಲ ಅಂತ ಹೇಳ್ತಾರೆ. ಅಪರೇತು ಸತ್ಕಾರ್ಯವಾದಿನ, ಸತ್ಕಾರ್ಯವಾದಿನ ಅಂದ್ರೇನು? ಕಾರ್ಯವನ್ನು, ಈ ಉದಾಹರಣೆಗೆ ಮಣ್ಣಿದೆ ಗಡಿಗೆ ಆಯಿತು, ನಾವೇನು ತಿಳ್ಕೊಂಡಿದ್ದೇವೆ ಈಗ, ಮಣ್ಣು ಬಂದು ಗಡಿಗೆ ಇರಲಿಲ್ಲ, ಮಣ್ಣಿಂದ ಏನಾಯಿತು ಗಡಿಗೆ ಆಯಿತು. ಅವ್ರು ಹಾಗೆ ಹೇಳಲಾರ್ದಿಲ್ಲ, ಅವರು ಅಲ್ಲಯ್ಯ ಮಣ್ಣಿದೆ ಗಡಿಗೆ ಇದೆ, ಮಣ್ಣು ನಿತ್ಯ ಗಡಿಗೆ ಅನಿತ್ಯ ಅಂತ ಹೇಳೋದ್ರೆ ಗಡಿಗೆ ಅನಿತ್ಯ ಅಂತ ಹೇಳೋದಿಲ್ಲ, ನೆತಕ್ಕೆ ಮಣ್ಣಲ್ಲಿ ಗಡಿಗೆ ಇದೆ ಆಗಲಿ ಅಂತ ಹೇಳ್ತಾರೆ. ಮಣ್ಣಲ್ಲಿ ಆಗಲೇ ಗಡಿಗೆ ಇದೆ. ಸತ್ಕಾರ್ಯವಾದಿಗಳು ಅಂದ್ರೇನು? ಕಾರ್ಯ ಅನ್ನೋದು ಕಾರಣದಲ್ಲಿ ಏನಾಗಿದೆ ಅದು ಆಗಲೇ ಇದ್ದು ಬಿಟ್ಟಿದೆ, ಆದ್ದರಿಂದಾಗಿ ಏನಂತ ಕರಿಬಾರ್ದು ನಾವು ಅದನ್ನು ಅನಿತ್ಯ ಅಂತ ಕರೆಯಲೇಬಾರ್ದು ಅಂತ ಹೇಳ್ತಾರೆ. ಸದ್ಯ ಹಾಗಿದ್ರೆ ಮಣ್ಣೊಳಗೆ ನೀರು ಹಾಕಿಡಾಗಿದ್ರೆ, ಅನಿತ್ಯ ಅಂತ ಕರೆದು ಹೋದರೆ ಮಣ್ಣಲ್ಲಿ ನೀರು ಹಾಕಿಟ್ರಾಯ್ತು, ಮಣ್ಣಲ್ಲೇ ಕಾಯಿಸೋದು ಕೆಳಗಡೆ ಬರುತ್ತಾ? ಸಾಧ್ಯನೇ ಇಲ್ಲ. ಏನು ಮಾಡಬೇಕೀಗ? ರೂಪಾಂತರ ಒಪ್ಪಲೇಬೇಕು, ಮತ್ತೆ ಆ ರೂಪಕ್ಕೆ ಏನಂತ ಕರಿಬೇಕು ನಾವು ಅದನ್ನು ಅನಿತ್ಯ ಅಂತ ಕರೆಯಲೇಬೇಕು. ಆದರೆ ಎಷ್ಟು ತಪ್ಪು ಮಾಡಿಕೊಂಡಿದ್ದಾರೆ ಅನ್ನೋದು ಸಾಕ್ಷಿ ಇದೆಯಲ್ಲ. ಅಪರೇದು ಸತ್ಕಾರ್ಯವ ಅವರೇನು ಸೇರಿ ಮಾಡ್ಕೊಂಡ್ಬಿಡ್ತಾರೆ, ಅವ್ರದ್ದು ಅಡ್ಜಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಸತ್ಕಾರ್ಯವಾದಿರು ಅನಿತ್ಯಂ ನಂಗೀಕುರುವಂತಿ ಸರ್ವೇಪಿ ನಿತ್ಯಾನಿತ್ಯಂ ವಿರೋಧಾತ್ ನಾಭಿಭಗಚ್ಚಂತ. ಇನ್ನೊಂದು ಗುಂಪಿದೆ, ನಿತ್ಯಾನಿತ್ಯ ಅಂತ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅದೇ ಯಾರೋ ಕೆಲವರು ನಿತ್ಯ ಒಪ್ಪೋದಿಲ್ಲ, ಅನಿತ್ಯ ಒಪ್ಪೋದಿಲ್ಲ, ನಿತ್ಯಾನಿತ್ಯ ಯಾರೋ ಒಪ್ಪೋದಿಲ್ಲ ಆಚಾರ, ಅದಕ್ಕೆ ಹೇಳ್ತಾರೆ ಅದನ್ನು ಒಪ್ಪಬೇಕು. ಯಾತಕ್ಕೆ ಅಂದರೆ ನಿತ್ಯಾನಿತ್ಯ ಹೇಗೆ ಇರುತ್ತೆ, ಸಾಧ್ಯ ಉಂಟ? ನಿತ್ಯ ಅಂದರೆ ಅನಿತ್ಯ ಅಲ್ಲ, ಅನಿತ್ಯ ಅಂದರೆ ನಿತ್ಯ ಅಲ್ಲ ಅಂತಾಗುತ್ತೆ, ಎರಡು ಹೇಗಾಗುತ್ತೆ ಅಂತ ಕೇಳಿದರೆ ಅದು ಹೇಳ್ತೇವೆ ಅಂತ ಹೇಳ್ತಾರೆ. ತನ್ನ ನಿರಾಸಾಯ ಏವಕಾರ ಅದನ್ನು ಯಾವ ಉತ್ತರ ಕೊಡ್ತೇವೆ, ಒಪ್ಪುದಿಲ್ಲ ಅಂತ ಹೇಳಬಾರದು ಅಂತ ಹೇಳೋದು ಕಾರಣ ಕೊಡ್ತಾರೆ. ನ ಪ್ರತಿಜ್ಞಾ ಮಾತ್ರೇಣ ಅರ್ಥ ಸಿದ್ಧಿ ರೀತಿ ಪ್ರಾಮಾಣಿಕತ್ವ ಮುಕ್ತ ವಿಭಾಗಸ್ಯ ಸೂಚಯಿತಿ ವತ ವಿಧಿ. ಎಲ್ಲ ಕೊಟೇಶನ್ಸ್ ಅವೆಲ್ಲ ನ ಪ್ರತಿಜ್ಞಾ ಮಾತ್ರೇಣ ಅರ್ಥ ಸಿದ್ಧಿ. ಅದು ಸ್ಟೇಟ್ಮೆಂಟ್ ಕೊಟ್ಟ ಮಾತ್ರಕ್ಕೆ ಪ್ರೂಫ್ ಕೊಟ್ಟಾಗಲಿಲ್ಲ ಅಂತ. ನಾ ಪ್ರತಿಜ್ಞಾ ಅಂದ್ರೇನು? ಪರ್ವತೋ ವನ್ಯಮಾನ್, ಪ್ರತಿಜ್ಞೆ ಇದೆ, ಪರ್ವತದಲ್ಲಿ ಬೆಂಕಿ ಇದೆ. ಪ್ರತಿಜ್ಞಾ ಅಂದ್ರೆ ಈ ಶಪಥ ಅಲ್ಲ, ಏನು ಶಪಥ ಅಲ್ಲ, ಅವನು ಕೊಂದೇ ಬಿಡ್ತೀನಿ, ದಸರಿ ಜಯದ್ರಥ ಮರುದೆ ಸಾಯಂಕಾಲ ಸೂರ್ಯ ಮುಳುಗಳು ಕೊಂದು ಬಿಡ್ತೀನಿ ಅಂತ ಪ್ರತಿಜ್ಞೆಗಳಲ್ಲ. ಇಲ್ಲಿ ಪ್ರತಿಜ್ಞೆ ಅಂದ್ರೆ ಯಾವುದು? ಸ್ಟೇಟ್ಮೆಂಟ್. ಅದು ಯುಕ್ತಿ ಅಂದ್ರೇನು? ಪ್ರೂಫ್. ಅದು ಅರ್ಥ ಆಯ್ತಾ? ನಾ ಪ್ರತಿಜ್ಞಾ ಮಾತ್ರೇಣ, ಸ್ಟೇಟ್ಮೆಂಟ್ ಹೇಳಿದ ಮಾತ್ರಕ್ಕೆ ಏನಾಗೋದಿಲ್ಲ, ಪ್ರೂಫ್ ಕೊಟ್ಟಾಗ ಆಗಲಿಲ್ಲ ಅಂತ ಕೇಳಿದರೆ ಪ್ರೂಫ್ ಕೊಡ್ತೀವಿ ಅಂತೇಳಿ. ಏನದು? ಮತಂ ಅಂತ ಹೇಳಿದ್ರಿಂದ ಅದೇ ಪ್ರೂಫ್. ಏನು ಪ್ರೂಫ್ ಅದು? ಸಜ್ಜದರು ಅನೇಕ ನೀವು ತಿಳ್ಕೊಂಡಿದ್ದಾರೆ ಅಂದಮೇಲೆ ಅದಕ್ಕಿಂತ ಪ್ರೂಫ್ ಬೇಕಾ ಅಂತ. ಇದರಿಂದ ಏನಾಯ್ತು ನಮಗೀಗ, ಕೆಲವು ವಿಷಯ ಬೇರೆ ಪ್ರಮಾಣ ಕೊಡಕ್ಕೆ ಬರದೇ ಹೋದರೆ ಒಂದು ಪ್ರಮಾಣ ಕೊಟ್ಟರೆ ಸಾಕು. ಏನು ಪ್ರಮಾಣ? ಜ್ಞಾನಿಗಳು ಹೇಳ್ತಾರೆ ಮೂಲವಿದ್ದು, ಅದಕ್ಕಿಂತ ಪ್ರಮಾಣ ಬೇಕಿಲ್ಲ. ಇಲ್ಲದೆ ಹೋದರೆ ಟೀಕಾ ಆಚಾರ್ಯ ಮಾತ್ರ ಒತ್ತಿ ಒತ್ತಿ ಹೇಳ್ತಿದ್ದಾರೆ. ಅನೇಕ ನಮ್ಮಲ್ಲಿ ಅದೇ ಪದ್ಧತಿ ಮಾಡಿರೋರು, ವಾಕ್ಯ ತೋರಿಸ್ರಿ ಯಾರು ಮಾಡಿ ತೋರಿಸೋದಿಲ್ಲ ಅಂತ ಹೇಳಿದ್ರೆ ತಪ್ಪದು. ಏನನ್ನು ಒಪ್ಪಬೇಕು ನಾವಾಗ? ತುಂಬ ಜನ ಮಾಡಿದರೆ ಅದನ್ನೇನಂತ ತಿಳ್ಕೋಬೇಕು. ಅದು ತುಂಬ ಜನ ಯಾರು? ಜ್ಞಾನಿಗಳು. ತುಂಬ ಒಬ್ಬ ಜ್ಞಾನಿ ಅಲ್ಲ, ತುಂಬ ಜನ ಜ್ಞಾನಿಗಳು ಮಾಡಿದಾಗ ಏನಾಗಿರಬೇಕು? ಅದು ಅದಕ್ಕೆ ಆಧಾರ ಇರಲೇಬೇಕು ಒಂದು ಕಡೆ ಅಂತ. ಇದನ್ನ ಅರ್ಥ ಮಾಡಿಕೊಂಡ್ರೆ ಅನೇಕರು ಅಂತ ಮಾತನ್ನು ಒಪ್ಪದೇ ಇರೋರಿಲ್ಲ, ಎಷ್ಟು ತಪ್ಪು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಇವ್ರು ಕೋರ್ಟ್ಗಳಲ್ಲೂ ಪ್ರೆಸಿಡೆನ್ಸ್ ಸಮ ದೊಡ್ಡ ಆರ್ಗ್ಯುಮೆಂಟ್ ಅದು, ಗೊತ್ತಾಯ್ತಿಲ್ಲ ಪ್ರೂಫ್ ಅದು. ಪ್ರೆಸಿಡೆನ್ಸ್ ಕೊಟ್ಟಾಗ ಜಡ್ಜ್ಮೆಂಟ್ ಕೊಡೋದು ಭಾರಿ ಸುಲಭ, ಅವ್ರ ಕೇಸ್ ರೆಫರ್ ಮಾಡ್ತಾನೆ ಕೊಟ್ಟಾಕ್ಬಿಡ್ತಾರೆ ಗೊತ್ತಾರೆ. ಯಾಕೆ ಅಲ್ಲ ಪೂರ ಡಿಸ್ಕಸ್ ಆಗೋಗಿದೆ ಅಂತ ಅರ್ಥ ಎಲ್ಲರೂ ಕೂಡ. ಆಗೋಗಿ ತೀರ್ಮಾನ ಆಗಿರೋದ್ರಿಂದ ಅದೇನು ಮಾಡ್ಕೋಬೇಕು ನಾವೀಗ, ಇದಕ್ಕೆ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಮುಗಿದೋಯ್ತು ಅಷ್ಟೆ. ನಾ ಪ್ರತಿಜ್ಞಾ ಮಾತ್ರೇಣ ಅರ್ಥ ಸಿದ್ಧರಿತಿ ಪ್ರಾಮಾಣಿಕತ್ವ ಮುಕ್ತ ವಿಭಾಗಸ್ಯ ಸೂಚಯತಿ ಮತಮಿತಿ ತಚ್ಚ ಲೇಷತೋ ದರ್ಶಯಿಷ್ಯಾಮಃ. ಸ್ವಲ್ಪ ಆಚಾರ ಮಾತಿಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಲೇಷತ ಅಂತ ಹೇಳ್ತಾರೆ, ನೆನಪಿರ್ಬೇಕು. ಲೇಷತ ಹೇಳಿ ಶಕ್ತಿ ತಹಲ ಲೇಷತ ಹೇಳ್ತೇವೆ. ಶಕ್ತಿತ ಬೇಕಾದ್ರೆ ನಿಮಗೆ ಹೇಳೋದಕ್ಕೆ ಅರ್ಥ ಹೇಳಿ ನಿಮ್ಗೆ ಅರ್ಥನೇ ಆಗಲ್ಲ ಅಷ್ಟು ಹೇಳಿದ್ವಿ. ಇದು ಸ್ವಲ್ಪ ಜಾಸ್ತಿ ಹೇಳ್ತೀವಿ ಬೇಕಾದ್ರೆ ಸುಧಾದಿ ಗ್ರಂಥಗಳಲ್ಲಿ ಅಂತ ಅರ್ಥ. ಯದ್ಯಪಿ ನಿತ್ಯಂ ನಿತ್ಯಾನಿತ್ಯಂ ಅನಿತ್ಯವಿತಿ ಉದ್ದೇಶ ಕಾರ್ಯ ಪ್ರಾಧಾನ್ಯ. ಇಲ್ಲಿಗೆ ಮತ್ತೊಂದು ಪ್ರಶ್ನೆ ಹಾಕ್ಕೊಂಡ್ರಿ ಈಗ. ಯದ್ಯಪಿ ನಿತ್ಯಂ ನಿತ್ಯಾನಿತ್ಯಂ ಅನಿತ್ಯವಿತಿ ಉದ್ದೇಶ ಕಾರ್ಯ ಪ್ರಾಧಾನ್ಯ. ನೀವು ಅಲ್ಲರಿ ಹೀಗೆ ಹೇಳ್ತೀರಲ್ಲ, ನೀವು ನಿಮ್ಮಾಗ ಏನು ಮಾಡಬೇಕಾಗಿತ್ತು ಗೊತ್ತಾ? ಇದರ ಮೂರರಲ್ಲಿ ಯಾವುದು ಭಾರಿ ಇಂಪಾರ್ಟೆಂಟು? ನಿತ್ಯ, ಹಾಂ ನಿತ್ಯ ಅದು ಫಸ್ಟ್ ಹೇಳಬೇಕಾಗಿತ್ತು. ಆಮೇಲೆ ಯಾವುದು ಇಂಪಾರ್ಟೆಂಟ್ ಆಗ? ನಿತ್ಯ ಅನಿತ್ಯ ಎರಡು ಆಗಿರೋ ಸ್ವಲ್ಪ ನೆಕ್ಸ್ಟ್ ಅದು, ಅನಿತ್ಯ ಎಂಬುದು ಥರ್ಡ್. ಈ ಕ್ರಮದಲ್ಲಿ ಹೇಳಬೇಕಾಗಿತ್ತು. ನಿಮ್ಮ ಪ್ರಕಾರ ಏನಾಯ್ತು ಈಗ? ಹಾಗೆ ಹೇಳಲಿಲ್ಲ, ನಿತ್ಯಾನಿತ್ಯ ಫಸ್ಟ್ ಹೇಳಿ ಆಮೇಲೆ ನಿತ್ಯ ಆಮೇಲೆ ನಿತ್ಯ ಅಂತ ಹೇಳಿದ್ದೀರಿ. ಸರಿಯಾ ಅಂತ ಪ್ರಶ್ನೆ ಇಲ್ಲ. ಅಂದರೆ ನೀವು ಏನೊಂದು ನಿಯಮ ಹೇಳ್ತೀರಲ್ಲ, ನೀವು ಪಾಲನೆ ಮಾಡಬೇಕೋ ಇಲ್ಲ ಅದನ್ನು? ಕಡಿಮೆ ಅಕ್ಷರ ಇದ್ದಿದ್ದು ಅಂತ ಒಂದು ಆರ್ಗ್ಯುಮೆಂಟು, ಪ್ರಾಧಾನ್ಯ ಇನ್ನೊಂದು ಆರ್ಗ್ಯುಮೆಂಟು, ಕ್ರಮಾಂತ ಮತ್ತೊಂದು ಆರ್ಗ್ಯುಮೆಂಟು, ಅವತಾರ ಪ್ರಾಪ್ತ ಇನ್ನೊಂದು ಆರ್ಗ್ಯುಮೆಂಟ್ ಹೇಳ್ತೀರಿ, ಇಲ್ಲೇನು ಹೇಳ್ತೀರಿ ಅಂತ ಕೇಳಿದರೆ ಹೌದು ಆಗ ಹೇಳಬೇಕಾಗಿತ್ತು. ಅದು ಯಾಕೆ ಹೇಳಲಿಲ್ಲ ಅಂದರೆ, ತಥಾಪಿ ಉಕ್ತಿಲಾಘವಾಯ ಕ್ರಮೋಲ್ಲಂಘನ. ಉಕ್ತಿಲಾಘವ ಇನ್ನೊಂದು ಪರ್ಪಸ್. ಉಕ್ತಿಲಾಘವ ಅಂದ್ರೆ ಏನೋ ಕಡಿಮೆ ಹೇಳೋ ಸ್ವಲ್ಪ, ಯಾವಾಗಲೂ ಎಕಾನಮಿ ಮಾಡಬೇಕು. ಪದಗಳಲ್ಲಿ ಹೇಳಬೇಕಾದ್ರೆ ಏನು ಮಾಡಬೇಕಾಗ? ಕಡಿಮೆ ಪದಗಳಲ್ಲಿ ಹೆಚ್ಚರ್ಥ ಹೇಳಬೇಕು. ಅಂತ ಹೊತ್ತಿನಲ್ಲಿ ಕ್ರಮಭಂಗ ಮಾಡಿದ್ರೆ ದೋಷ ಅಲ್ಲ. ಉದಾಹರಣೆ ನಿಮ್ಮ ಪ್ರಕಾರ ಏನಾಗ್ತಿ ಈಗ? ಅದು ಆ ರೀತಿ ಬರೆದಿದ್ರೆ ನಿತ್ಯತ್ವೇನ ನಿತ್ಯ ಅನಿತ್ಯಂ ನಿತ್ಯ 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 ಅನಿತ್ಯ ಇತಿ ಮೂರು ವಿಧ ಹೇಳಬೇಕಾಯಿತು. ನೋಡಿ ನಿತ್ಯಾನಿತ್ಯ ವಿಭಾಗ ಅಂದ್ರೆ ಹೇಗೆ ಹೇಳಿದಾಗಾಯ್ತು? ನಿತ್ಯ 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 ಅನಿತ್ಯ ಅಂದ್ರೆ ಏನಾಯ್ತು ಈಗ? ತುಂಬಾ ಮೂರು ಪದ ಇಲ್ಲ, ಎರಡೇ ಪದಲ್ಲಿ ಹೇಳಕ್ ಬಂತು. ಸೊ ಎರಡು ಪದಲ್ಲಿ ಹೇಳಕ್ ಬರೋದನ್ನ ಮೂರು ಪದಲ್ಲಿ ಹೇಳದೆ ಹೋಗಿದ್ದರಿಂದ ಗುಣ ಇದು. ಅದಕ್ಕಾಗಿ ಕ್ರಮ ಉಲ್ಲಂಘನೆ ಮಾಡಿದ್ರಿಂದ ಗುಣ ಇದೆ. ಅಂತೂ ಏನೇ ಮಾಡಿ ಏನು ಹೇಳಬೇಕು ಪರ್ಪಸ್ ನೀವೀಗ ಸಿಗ್ನಿಫಿಕೆನ್ಸ್ ಹೇಳಬೇಕು. ಇಲ್ಲದ ಸುಮ್ಮನೆ ಮಾಡಿದ್ರೆ ಏನರ್ಥ? ನಿಯಮ ಅಲ್ಲ. ಯಾವುದೋ ನಿಯಮ ಟ್ರಾಫಿಕ್ ಏನು ಮಾಡ್ತಾನೋ ಒಂದ್ಸಲ ಏನು ಮಾಡ್ತಾನೆ? ಎಲ್ಲ ಕಡೆ ಬಿಟ್ಬಿಡ್ತಾನೆ, ತುಂಬ ರಶ್ ಇದ್ದ ಕಾಲಕ್ಕೆ ಎಲ್ಲ ಕಡೆ ಹೋಗ್ರಿ ಅಂತೇಳಿ ನಿಂತ್ಕೊಂಡ್ಬಿಡ್ತಾನೆ. ಎಲ್ಲಿ ಯಾರು ಬೇಕಾದ್ರೂ ಒಂದು ಬಿಡ್ತಾನೆ. ಅದಕ್ಕೆ ತುಂಬ ಜಾಬ್ ಆಗೋಗ್ಬಿಟ್ಟಿದೆ ಅವನು. ಒಂದೊಂದು ಬಿಡ್ತಾನೆ ಮತ್ತೆ ಭಜಿತ ಆಗಿಬಿಡುತ್ತೆ. ಅದು ಯಾವಾಗ ಬಿಡಬಾರ್ದು ಮತ್ತೆ ಯಾವ ಕಾರಣ? ಅದೇನು ಕಾರಣ ಕೊಡ್ತಾನೆ ಅವನೀಗ? ಅವನು ಎಥ ಪ್ರಕಾರ ರೆಡ್ಡೆದ್ರು ಹೋಗಿ ಹೋಗಿ ಅಂತ ಹೇಳ್ತಿರ್ತಾರೆ. ರೆಡ್ಡೆದ್ರು ಹೋಗಿ ವಿರೋಧನೆ ಕಂಟ್ರೋಲ್ ಮಾಡಿರ್ತಾನೆ ಅವನು. ಅವನೇನು ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಅದು ಬಿಟ್ಟುಬಿಟ್ಟು ಹಾಗೆ ಹೇಳಿದ ಇನ್ನೊಂದು ಸತ್ತು ಹೋಗ್ಬಿಟ್ರೆ ಭಜಿತೆ ಆಗುತ್ತೆ. ಆ ರೀತಿ ಯಾವಾಗಲೂ ಹೋಗ್ಬಿಟ್ಟು ಹೇಳೋದಾಗ್ತಾರೆ. ಅವಾಗ ಈಗ ಮಾಡಿದ್ರಲ್ಲ ಅಂತ ಕೇಳಿದ್ರೆ ಅವಾಗ ಮಾಡಿದ್ದು ಈಗ ಮಾಡಿಲ್ವಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದರಿಂದ ಯಾವುದೇ ಒಂದು ಕಾರಣ ಇರ್ತೇನೆ, ಒಂದು ಕಾರ್ಯ ಮಾಡಬಾರ್ದು. ಇಲ್ಲೊಂದು ಕಾರಣ ಇದೆ, ಉಕ್ತಿಲಾಘವ ಅಂತ ಒಂದು ಕಾರಣ. ಸೂತ್ರಗಳಲ್ಲಿ ಅದು ಚಿಕ್ಕದಿದೆ, ಉಕ್ತಿಲಾಘವ ಮಾಡೋದಕ್ಕೆ ಸೂತ್ರ ಇರೋದು. ಕ್ರಮೇಣ ತ್ರಯಂ ಮತ್ತೆ ಉಕ್ತಿಲಾಘವ ಅಂತ ಹೇಳ್ಬಿಟ್ಟು ಕಸತ್ ಏನು ಮಾಡಿಬಿಡೋದು? ಕೆಲವು ವಿಷಯ ಹೇಳದೆ ಬಿಟ್ಬಿಡೋದು. ಅದು ಉಕ್ತಿಲಾಘವ ಅಲ್ಲ. ಅದು ಉಕ್ತಿಲಾಘವ ಅಂತ ಹೇಳಿದರೆ ಎಷ್ಟು ಮಿನಿಮಮ್ ಮಾಡೋಕೆ ಅಷ್ಟು ಮಾಡಬೇಕೆ ಹೊರತು ಕಟ್ ಮಾಡಿದರೆ ಉಕ್ತಿಲಾಘವ ಅಲ್ಲ. ಕ್ರಮೇಣ ತ್ರಯಂ ದರ್ಶಯಿಷ್ಯನ್ ನಿತ್ಯಂ ನಿತ್ಯಂ ತಾವತ್ ದರ್ಶಯಿತಿ. ಕ್ರಮದಲ್ಲಿ ಯಾವ ಕ್ರಮದಲ್ಲಿ ತೋರಿಸ್ಬೇಕೀಗ? ಹೇಳಿದ್ದು ಮಾತ್ರ ಆ ಕ್ರಮದಲ್ಲಿ ಹೇಳ್ಬಿಟ್ಟು ಎಕಾನಮಿ ಆಗುತ್ತೆ ಅಂತೇಳಿ. ಆದರೆ ಹೇಳಬೇಕಾದ್ರೆ ಮಾತ್ರ ಯಾವ ಕ್ರಮದಲ್ಲಿ ಹೇಳ್ತಾರೆ? ಪ್ರಾಧಾನ್ಯ ಕ್ರಮದಲ್ಲಿ ಹೇಳ್ತಾರೆ. ಫಸ್ಟ್ ಯಾವ್ದು ಹೇಳಬೇಕೀಗ? ನಿತ್ಯನೇ ಹೇಳು, ಅದನ್ನೇ ಹೇಳ್ತಾರೆ. ಸೊ ಆದ್ದರಿಂದ ಆಚಾರ್ಯರು ಎಲ್ಲ ರೀತಿಯಲ್ಲಿ ಹೇಳಿದ್ರೆ ಎಷ್ಟು ಒಂದು ಸಪ್ತಸಂಖ್ಯಾನ ಮುಗಿಯೋ ಹೊತ್ತಿಗೆ ಗ್ರಂಥ ಹೇಗೆ ಓದಬೇಕು ಅಂಬುದ್ರ ಕ್ರಮ ಹೇಳ್ಕೊಡ್ತಾನೆ. ಮೂಲ ಗ್ರಂಥ ಹೇಗೆ ಓದಬೇಕು, ಮೊದಲು ಹೇಳಿದಕ್ಕೆ ಏನರ್ಥ, ಆಮೇಲೆ ಹೇಳೋದಕ್ಕೆ ಏನರ್ಥ, ಪ್ರಾಧಾನ್ಯಯಾತಕ್ಕೆ ಅಡ್ಪಾಕ್ಷರಯಾತಕ್ಕೆ ಬೇರೆ ಸೌಕರ್ಯ ಏನಿರಬಹುದು ಮತ್ತು ಸ್ಪಷ್ಟತೆ ಇರಲೇಬೇಕು, ಎಲ್ಲವನ್ನು ತಿಳಿಸಿಬಿಟ್ಟು ಗ್ರಂಥ ಓದೋ ಕ್ರಮ ಹೇಳ್ಕೊಡೋದ್ರಿಂದ ಅದೊಂದು ಟ್ರೈನಿಂಗ್. ಮುಂದೆ ಯಾವುದೇ ಗ್ರಂಥ ಓದಬೇಕಾದ್ರೆ ಆ ದೃಷ್ಟಿಕೋನ ಇಟ್ಕೊಂಡೇ ಓದಬೇಕು. ನಾವೇನು ಮಾಡ್ತಾರೆ ತುಂಬ ಜನ ತತ್ವಸಂಖ್ಯೆ ಅಂದರೆ ಹೇಳಿದ್ರೆ ಅದಕ್ಕೊಂದೇ ಅದು ಓದಬೇಕು ಮಾತ್ರ ಓದೋದು ಅಷ್ಟು, ಬೇರೆ ಓದೋದಿಲ್ಲ. ಹಾಗೆ ಮಾಡಬಾರ್ದು. ಒಂದ್ಸತಿ ಹೇಳಿದ್ದೇನೆ ಏನು ಮಾಡಬೇಕಾಗ? ಮತ್ತೆ ಮತ್ತೆ ಹೇಳ್ತಾ ಕೂತ್ಕೊಂಡು ಎನ್ನೇ ಮುಗಿಬೇಕದು. ರಾಯರ ಬಗ್ಗೆ ಗುರುಗಣಸ್ತವ್ರು ಹೇಳ್ತಾರೆ, ಉಕ್ತಮ್ನೋ ಭಕ್ತಿ ಪೂಯ. ಒಮ್ಮೆ ಹೇಳಿದ್ದೇನೆ ಏನು ಮಾಡೋದಿಲ್ಲವಂಥವ್ರು ಇನ್ನೊಮ್ಮೆ ಹೇಳೋದಿಲ್ಲ. ಅದು ದೊಡ್ಡ ಸ್ಥಿತಿ ಅದು. ಹಾಗೆ ಎಷ್ಟು ಹೇಳಬೇಕು ಅಂತ ಹೇಳ್ತಾರಲ್ಲ ಆ ಟೈಪ್. ಅದರಿಂದ ಏನು ಮಾಡಬೇಕು? ನಾವು ಒಂದ್ಸತಿ ಹೇಳಿದ್ದನ್ನು ಬೇರೆ ಕಡೆ ಹೇಳಿ ನಿರೀಕ್ಷೆ ಮಾಡಬಾರ್ದು. ಏನು ಮಾಡಬೇಕಾಗ? ಎಕ್ಸ್ಟೆಂಡ್ ಮಾಡ್ಕೊಂಡು ತಕ್ಷಣ ಫಾಲೋ ಮಾಡಿಬಿಡ್ಬೇಕು. ಆದ್ರೆ ಆ ಮುಂದೆ ಹೊಲಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಹೇಳಿದ್ವಿ ಎವರಿ ಟೈಮ್ ಇನ್ನೇ ಹೇಳಿದ್ ಸುಧಾದಲ್ಲಿ ಇದನ್ನು ಹೇಳ್ದ ಕುತ್ಕೊಂಡ್ಬಿಟ್ರೆ ಮುಂದೆ ಹೋಗೋದೆ ಅವಾಗ ಎಂದು ಬರೋದಿಲ್ಲ. ಹಾಗೆ ಆ ರೀತಿ ಆಗಬಾರ್ದು. ಯದ್ಯಪಿ ನಿತ್ಯಂ ಈಗ ಕ್ರಮೇಣ ತ್ರಯಂ ದರ್ಶಯಿಷ್ಯತ್, ಮೂರನ್ನು ಕ್ರಮವಾಗಿ ತೋರಿಸಕ್ಕೆ ಹೊರಟು ಮೊದಲಿಗೆ ನಿತ್ಯಂ ತಾವತ್ ದರ್ಶಯತಿ, ನಿತ್ಯವನ್ನು ತೋರಿಸ್ತಿದ್ದಾರೆ. ಏನದು ಅಂದರೆ, ಅತ್ರ ನಿತ್ಯತ್ವಂ ನಾಮ ನಿತ್ಯಾವೇದಾಹ. ಇದು ಆಚಾರ್ಯರ ಮಾತು. ನಿತ್ಯಾವೇದಾಹ ನಿತ್ಯ ಗುಂಪಿಗೆ ಯಾವ್ದು ಸೇರುತ್ತೆ? ವೇದಗಳೆಲ್ಲ ನಿತ್ಯ ಪದಾರ್ಥಗಳು. ಅತ್ರ ನಿತ್ಯತ್ವಂ ನಾಮ ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವಂ ನಿತ್ಯತ್ವ ಶಬ್ದಕ್ಕೆ ಏನರ್ಥ ಇಲ್ಲಿ ಅಂತ ಕೇಳಿದರೆ ಆದ್ಯಂತ ಶೂನ್ಯತ್ವಂ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಅಂದ್ರೆ ಏನರ್ಥ ಅದು ನಿತ್ಯ ಅಂತ ಅರ್ಥ ದೇವರು ನಿತ್ಯ ಅಂದ್ರೆ ಏನರ್ಥ ಆದಿ ಇಲ್ಲದವನು ಅಂತ್ಯ ಇಲ್ಲದವನು ಜೀವರು ನಿತ್ಯ ಅಂದರೆ ಆದಿ ಇಲ್ಲದವರು ಅಂತ್ಯ ಇಲ್ಲದವರು ಅಂತ ಅರ್ಥ ಅಷ್ಟೇ ಹೇಳದೆ ಒಂದು ಪದ ಸೇರಿಸಿದರು ಕೂಟಸ್ಥತೆಯ ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವಂ ಶೂನ್ಯತ್ವ ಅಂದ್ರೆ ಇಲ್ಲರೂ ಬರೀ ಶೂನ್ಯತ್ವ ಅಂತ ಹೇಳಿಬಿಟ್ರೆ ಬೌದ್ಧರಾಗಿ ಅಂತ ಹೇಳಿ ಬರ್ನಂತೆ ಅವ್ರು ಬರೀ ಶೂನ್ಯ ಅಂತಾರೆ ನಾವೇನು ಹೇಳ್ತೇವೆ ಆದ್ಯಂತ ಬರೀ ಶೂನ್ಯ ಅಂದ್ರೆ ನಾನೇನು ರೆಡಿ ಆಗಿಬಿಡುತ್ತೆ ಆದ್ಯಂತ ಶೂನ್ಯ ಅಂದ್ರೆ ಏನಾಗ್ತದ ನಿತ್ಯ ಪದಾರ್ಥ ಆಗಿಬಿಡುತ್ತೆ ಒಂದೇ ಪದನ ಸ್ವಲ್ಪ ಹಿಂದೂ ಮುಂದೆ ಸೇರಿಸಿದಾಗ ಎಷ್ಟು ವ್ಯತ್ಯಾಸ ಆಗುತ್ತೆ ಅತ್ರ ನಿತ್ಯತ್ವಂ ನಾಮ ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವಂ ಆದ್ಯಂತ ಶೂನ್ಯವಾಗಿರಬೇಕು ಕೂಟಸ್ಥವಾಗಿರಬೇಕು ಏನು ಕೂಟಸ್ಥವಾಗಿರೋದು ಅಂದ್ರೆ ಏನು ಕೂಟ ಅಂದ್ರೆ ಆಕಾಶ ಕೂಟಂ ಖಂ ವಿತಲಂ ವ್ಯೋಮ ಅಮರಕೋಶದಲ್ಲೂ ಕೂಡ ಕೂಟಂ ಖಂ ವಿತಲಂ ವ್ಯೋಮ ಕೂಟಂ ಅಂದ್ರೆ ಖಂ ಖಂ ಅಂದ್ರೆ ಆಕಾಶ ವಿತಲಂ ಅಖಂಡ ಇದೀತಿ ಉಪಯೋಗಿಸ್ತಾರೆ ಸೊ ಕೂಟಸ್ಥತೆಯ ಕೂಟವತ್ ತಿಷ್ಟತೀತಿ ಕೂಟಸ್ಥಂ ತಸ್ಯ ಭಾವ ಕೂಟಸ್ಥಥ ತಯ ಕೂಟಸ್ಥತಯ ಅಂತ ಬಿಡಿಸ್ಬೇಕಾದ್ರೆ ಕೂಟ ಆಕಾಶದಂತೆ ನಿತ್ಯವಾಗಿದ್ದರೆ ಏನಂತ ಕರೀತಾರೆ ನಿತ್ಯ ಅಂತ ಕರೀತಾರೆ ಆಕಾಶ ಎಂಥ ನಿತ್ಯ ಅದು ನಿರ್ವಿಕಾರವಾಗಿ ನಿತ್ಯ ಚೇತನ ದೇಹಾದಿಗಳು ಬರೋದು ಹೋಗೋದೇನು ಆಗ್ತಾ ಇದೆ ಜಡ ನಿತ್ಯವಾಗಿದ್ದರೂ ಕೂಡ ಟ್ರಾನ್ಸ್ಫಾರ್ಮ್ ಆಗ್ತಾ ಇರುತ್ತೆ ಆಕಾಶ ಏನೂ ಇಲ್ಲ ಆ ರೀತಿಯಲ್ಲಿ ನಿತ್ಯ ಇರೋದಕ್ಕೆ ಏನಂತ ಕರೀತಾರೆ ನಿತ್ಯ ಅಂತ ಟೆಕ್ನಿಕಲಿ ನಿತ್ಯ ಅಂದ್ರೆ ಅದು ಅಂತ ನಿತ್ಯತ್ವ ಯಾವುದಕ್ಕಿದೆ ಈಗ ವೇದಗಳಿಗಿದೆ ವೆರಿ ಇಂಪಾರ್ಟೆಂಟ್ ವೇದಗಳಿಗೆ ಅಂತ ನಿತ್ಯತ್ವ ಇದೆ ಆಕಾಶ ದೃಷ್ಟಾಂತ ಕೊಟ್ಟು ಹೇಳಿದ್ರಿಂದ ಆಕಾಶಕ್ಕಿದೆಯೋ ಇಲ್ವಾ ಇದೆ ದೃಷ್ಟಾಂತ ಕೊಟ್ಟ ಮೇಲೆ ಆ ಪದ ಇರಲೇಬೇಕಾದ್ರೆ ಆಕಾಶ ನಿತ್ಯ ವೇದಗಳ ನಿತ್ಯ ಆಗ ಪ್ರಶ್ನೆ ಬಂತು ವ್ಯಾಕೃತ ಆಕಾಶ ಎಲ್ಲೆಲ್ಲಿ ನಿತ್ಯ ಭೂತಾಕಾಶ ನಿತ್ಯ ಅಂತ ಕರೆದಿಲ್ಲ ಮುಂದೆ ಬರುತ್ತ ಈಗ ಆಚಾರ್ಯರು ನಿತ್ಯ ಆಕಾಶ ಅಂತ ಹೇಳ್ಬಹುದಾಗಿತ್ತು ನಿತ್ಯ ದೇಶ ಅಂದ್ರೆ ಮುಂದೆ ಹೋಗ್ತಿತ್ತು ವೇದ ಅಂತ ಯಾತಕ್ಕೆ ಹೇಳಿದ್ರು ಅಂದ್ರೆ ಅದ್ರ ಬಗ್ಗೆ ಕಾಂಟ್ರವರ್ಸಿ ಇದೆ ಅಂತ ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೆ ಕಾಂಟ್ರವರ್ಸಿ ಪಾಯಿಂಟ್ ಗೊತ್ತೇಳ್ಬಿಟ್ಟಾಗ ಏನಾಗುತ್ತಾಗ ಕ್ಲಿಯರ್ ಆಗಿ ಸಂಶಯ ಹೊರಟೋಗ್ಬಿಡುತ್ತೆ ಗೊತ್ತಿದ್ದನ್ನು ಹೇಳೋದಕ್ಕಿಂತ ಗೊತ್ತಿರೋದು ಹೇಳೋದು ಭಾರಿ ಮುಖ್ಯ ಅದನ್ನ ಹೇಳಿ ಅವ್ರ ಕಾರಣ ಏನ್ ಮಾಡ್ತಾರೆ ಅನೇಕರು ಕಾಂಟ್ರವರ್ಸಿ ಇಟ್ಟು ಬಿಟ್ಟುಬಿಡ್ತಾರೆ ಅವಾಯ್ಡ್ ಮಾಡ್ಬಿಡ್ತಾರೆ ಕಾಂಟ್ರವರ್ಸಿ ಇದ್ದಿದ್ದನ್ನ ಹೇಳಿ ಗೊತ್ತಿದ್ದರೆ ಹೇಳಿದ್ದೆ ಹೇಳಿದ್ದೆ ಆ ಮಾಡಿಬಿಡ್ತಾರೆ ಹಾಗೆ ಮಾಡಬಾರ್ದು ಯಾವ್ದ್ರ ಬಗ್ಗೆ ಹೈಲೈಟ್ ಮಾಡ್ಬೇಕು ಯಾವಾಗಲೂ ಕಾಂಟ್ರವರ್ಸಿ ಇದ್ದಿದ್ರ ಬಗ್ಗೆ ವೇದಗಳ ನಿತ್ಯನೋ ಅನಿತ್ಯನೋ ಅನೇಕ ವಿಧವಾದ ವಾದ ಮಾಡೋರಿಗೆ ಉತ್ತರ ಕೊಡೋಕ್ಕೋಸ್ಕರ ವೇದಗಳನ್ನು ಮೊದಲು ಹೇಳಿಬಿಟ್ಟು ಈ ಒಂದು ವೃತ್ತಿಕಾರ ಮತ್ತೆ ಸೇರಿಸ್ತಾರೆ ಈಗ ಇಲ್ಲಿ ವೇದ ನಿಮ್ ನೋಡೋದಕ್ಕೆ ಸುಮ್ಮನೆ ಓದ್ಬಿಟ್ಟು ಏನಾಗುತ್ತಾಗ ವೇದಗಳಷ್ಟೇ ನಿತ್ಯ ಅಂತ ಆಗಿಬಿಡುತ್ತೆ ವೇದಗಳಷ್ಟೇ ನಿತ್ಯ ಅಲ್ಲ ತಚ್ಚ ವೇದಾನಾಂ ನಿತ್ಯ ವೇದ ಸಮಸ್ತಾಶ್ಚ ಇತ್ಯಾದಿ ಪ್ರಮಾಣ ಸಿದ್ಧಂ ವೇದಗಳು ನಿತ್ಯ ಅಂತ ಹೇಳಿದ್ರೆ ಪ್ರಮಾಣ ಏನು ಅಂತ ಕೇಳಿದರೆ ವಿಷ್ಣುತತ್ವ ನಿರ್ಣಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿರೋ ಬ್ರಹ್ಮಾಂಡ ಪುರಾಣದ ವಾಕ್ಯ ಇದು ನಿತ್ಯ ವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾಹ ಇತ್ಯಾದಿ ದೊಡ್ಡ ಕೊಟೇಶನ್ ಕೊಟ್ಟಿದ್ದಾರೆ ಅಲ್ಲಿ ಅದನ್ನ ಇಲ್ಲಿ ರೆಫರ್ ಮಾಡಿದ್ರು ನಿತ್ಯ ವೇದ ಅಂಬುದನ್ನು ಅಲ್ಲಿ ಬಂದಿದೆ ಈಗ ಇತ್ಯಾದಿ ಪ್ರಮಾಣ ಸಿದ್ಧಂ ಅತ್ರ ವೇದ ಇತ್ತು ಉಪಲಕ್ಷಣ ವೇದ ಅಂತ ಹೇಳಿದ ತಕ್ಷಣ ವೇದಗಳಷ್ಟೇ ಅಲ್ಲ ಉಪಲಕ್ಷಣ ಯಾವುದದು ಪಂಚಾಶದ್ವರ್ಣಾನ ಅವ್ಯಾಕೃತ ಆಕಾಶ್ಯ ಸದಾಭಾವಾತ್ ಪಂಚಾಶದ್ವರ್ಣಗಳು ಕೂಡ ಏನವು ನಿತ್ಯನೇ ಅವ್ಯಾಕೃತ ಆಕಾಶ ಕೂಡ ಏನದು ನಿತ್ಯನೇ ಆ ರೀತಿ ಇರೋದ್ರಿಂದ ಅವನ್ನೆಲ್ಲ ಸೇರಿಸ್ಕೋಬೇಕು ಯಾವುದು ನಿತ್ಯ ಅಂತ ಬೇರೆ ಕಡೆ ಪ್ರೂವ್ ಆಗಿದೆ ಅದನ್ನೆಲ್ಲ ಏನು ಮಾಡಬೇಕೀಗ ಇವತ್ತು ದೇವರು ಸೇರಿಸ್ಕೋಬೇಕು ಬೇಡ ಅದರೊಳಗೆ ಸ್ವತಂತ್ರ ಭಗವಾನ್ ವಿಷ್ಣು ಸೇರಿಸ್ಕೊಳ್ಬೇಕು ಭಾರಿ ವಿಷ್ಣು ಸೇರಿಸ್ಕೋಬೇಕು ಆ ರೀತಿಯಾಗಿ ಅತಿ ಮುಖ್ಯವಾಗಿ ಉಪಲಕ್ಷಣ ಅಂದ್ರೆ ಹಾಗೆ ಒಂದು ಹೇಳಿದ ತಕ್ಷಣ ಉಪಲಕ್ಷಣ ದೃಷ್ಟಾಂತ ಏನು ಅಂದರೆ ತಾಯಿ ಏನು ಮಾಡ್ತಾಳೆ ಒಂದು ಕಡೆ ಮೊಸರಿನ ಪಾತ್ರೆ ಇಟ್ಬಿಡ್ತಾಳೆ ಬೆಕ್ಕು ಬಂದಿತ್ತು ನೋಡ್ಕೋ ಅಂತ ಹೇಳ್ತಾಳೆ ಮಗುನ ಕಡೆ ಬೆಕ್ಕು ಬಂದಿತ್ತು ನೋಡ್ಕೋ ಅಂತ ಹೇಳ್ತಾಳೆ ಹೋಗ್ಬಿಡುತ್ತೆ ಬಂದು ತಿಂದೋಗ್ಬಿಟ್ಟಿರುತ್ತೆ ಯಾವುದು ಏನಯ್ಯ ಹೇಳಿದ್ದೆ ಬೆಕ್ಕನ ನೋಡ್ಕೋ ಅಂತ ಹೇಳಿದ್ರೆ ಬೆಕ್ಕು ಬಂದಿರ್ತಿಲ್ಲ ಇಲ್ಲಿ ಬಂದು ತಿಂದೋಯ್ತು ಅಂತ ಕೇಳಿದರೆ ಇಲ್ಲಿ ಬೆಕ್ಕನ ಬಂದರೆ ನೋಡ್ಕೋ ಅಂತೇಳಿ ಏನರ್ಥ ಅದಕ್ಕೆ ಬೆಕ್ಕು ಮೊದಲಾದ ಯಾವುದೇ ಒಂದು ಮೊಸರು ತಿನ್ನೋ ಪ್ರಾಣಿ ಬಂದು ನೋಡ್ಕೋ ಅಂತ ಅರ್ಥ ಅದಕ್ಕೆ ಅದಕ್ಕೇನಂತ ಕರೀತಾರೆ ಅದಕ್ಕೆ ಉಪಲಕ್ಷಣ ಅಂತೇಳಿ ಅದು ಸಂಬಂಧಪಟ್ಟಿದ್ದೆಲ್ಲ ಉಪಲಕ್ಷಣ ಯಾವುದು ಸಂಬಂಧಪಟ್ಟಿದ್ದೆಲ್ಲ ತಗೋಬೇಕು ಅಂತ ಅರ್ಥ ಅದಕ್ಕೆ ಕಾಕೆಭ್ಯೋ ದಧಿರಕ್ಷತ ಎಕ್ಸಾಂಪಲ್ ಕೊಡ್ತಾರೆ ಈ ಕಾಗೆಗಳಿಂದ ಮೊಸರು ಕಾಪಾಡು ಅಂತ ಹೇಳಿದರೆ ಬರೀ ಕಾಗೆಯಿಂದಲ್ಲ ದದ್ಯುಪಘಾತ ವಸ್ತುಭ್ಯ ಪ್ರಾಣಿಭ್ಯ ಅಂತ ಅರ್ಥ ಮೊಸರು ತಿಂತಕ್ಕಂಥ ಯಾವುದೇ ಪ್ರಾಣಿ ಬಂದರೂ ಕೂಡ ಅದನ್ನು ನೀರು ತಿನ್ನಬೇಡ ಅಂತ ಇನ್ನೊಂದು ಅರ್ಥ ಅದಕ್ಕೆ ಹೋಗ್ತಾನೆ ನಾಳೆ ತಿಂದ್ಬಿಟ್ಟೆ ಕಾಗಿರ್ತಿಲ್ಲ ನಾಳೆ ತಿಂದ್ಬಿಟ್ಟೆ ಅದು ನೀರು ತಿನ್ನಬೇಡ ಅಂತ ಸೇರಿಕೊಂಡಿದೆ ಅದರೊಳಗೆ ಅದಕ್ಕೆ ಉಪಲಕ್ಷಣ ಅಂತ ಕರೀತಾರೆ ಇವೆಲ್ಲ ನಿತ್ಯ ಪದಾರ್ಥಗಳಂತ ಏನೇನು ಪ್ರೂವ್ ಆಗಿದೆ ಅದಿಷ್ಟನ್ನು ಕೂಡ ತಗೊಳ್ಬೇಕು ಆದಿ ಶಬ್ದದಿಂದ ಹೇಳೋದು ಒಂದು ಕ್ರಮ ಉಪಲಕ್ಷಣ ಆದಿ ಶಬ್ದ ಹೇಳಿದ ಆದಿ ಶಬ್ದದಲ್ಲ ಬೇರುತ್ತೆ ಅಂತ ತಿಳ್ಕೊಬೇಕು ಆದಿ ಶಬ್ದ ಹೇಳದೆ ಹೇಳದೆ ಉಪನಿಷ್ಠಣ ಅಂತ ಕರಿಬೇಕು ತಥಾಭಾವ ಈಗ ಅಷ್ಟು ಹೇಳಿಬಿಟ್ಟು ಮುಂದಿನ ಮಾತಾಡ್ತಾರೆ ಆದಿ ಶಬ್ದ ಬಂದಾಗ ಕಾಗೆ ಮೊದಲಾದವುಗಳಿಂದ ನೋಡು ಅಂತ ಹೇಳಿಬಿಟ್ರೆ ಆದಿ ಶಬ್ದ ಬಂತು ಬರೀ ಕಾಗೆಯಿಂದ ನೋಡು ಅಂತ ಹೇಳಿದ ಉಪಲಕ್ಷಣ ಬರೀ ಕಾಗೆಯಿಂದ ನೋಡು ಅಂತ ಹೇಳಿದಾಗ ಕಾಗೆಯಲ್ಲಿ ಏನು ಗುಣ ಇದೆ ಅಂತ ಗುಣ ಇರೋ ಎಲ್ಲ ಪದಾರ್ಥನ ತಗೋಬೇಕು ಅಂತ ಅರ್ಥ ಆದಿ ಶಬ್ದ ಹೇಳಿದಾಗ ಕಾಗೆ ಬದಲಾದ ಅಂತ ಬಂದಿದ್ದರಿಂದ ಅಲ್ಲ ಅರಿತೊಳಗೆ ಬರುತ್ತೆ. ಇಲ್ಲಿ ಉಪನಿಷದ ಅಂತ ಹೇಳಬಾರ್ದು, ಆದಿಶಬ್ದದಿಂದ ಬಂದಿದೆ ಅಂತ ಹೇಳ್ಬಿಡ್ಬೇಕು. ಆ ಆದಿಶಬ್ದ ಉಪಯೋಗಿಸ್ತೇ ಪರಿಪದ ಹೇಳಿಬಿಟ್ರೆ ಏನು ಮಾಡಬೇಕಾಗ, ಶಿವದರೆಲ್ಲ ತಗೋಬೇಕು ಅಂತ ಅರ್ಥ. ಅದು ಉಪಲಕ್ಷಣ ಅಂತ ಕರೀತಾರೆ. ಲಕ್ಷಣ, ಉಪಲಕ್ಷಣ, ಆದಿಶಬ್ದ ಹಾಕೋದು ಅನೇಕ ರೀತಿಯಲ್ಲಿ ಹೇಳಕ್ಕೆ ಬರುತ್ತೆ. ಅದೊಂದು ಇತ್ಯಾದಿ ಇತ್ಯಾದಿ ಮತ್ತೆ ಹೇಳೋದು, ಅದೆಲ್ಲ ಮಾಡ್ಬೋದು. ನೆಕ್ಸ್ಟ್ ವಾಕ್ಯ, ಈಗ ಕೂಟಂ ಕಂ ವಿದಲಂ ವ್ಯೋಮ ಸಂಧಿರ ಆಕಾಶ ಉಚ್ಚತೆ, ಟಿಪ್ಪಣಿ ಅದೆಲ್ಲ. ನಿತ್ಯಾನಿತ್ಯಂ ವಿಭಾಗೇನ ಆಹ, ಈಗ ನಿತ್ಯಾನಿತ್ಯವನ್ನು ಹೇಳ್ತಾರೆ ಕ್ರಮದಲ್ಲಿ ಯಾವ್ದು ದೊಡ್ಡದು. ಈಗ ನಿತ್ಯ ಆದ ಮೇಲೆ ನಿತ್ಯಾನಿತ್ಯ ಅಂತ ತೋರಿಸ್ತಾರೆ. ಪುರಾಣಾದ್ಯಾಹ ಕಾಲ ಪ್ರಕೃತಿ ರೇವಚ ನಿತ್ಯಾನಿತ್ಯಂ ತ್ರಿಧಾ ಪ್ರೋಕ್ತಂ. ಪುರಾಣಾದ್ಯಾಹ ಒಂದು, ಕಾಲ ಇನ್ನೊಂದು, ಪ್ರಕೃತಿ ಒಂದು, ಈ ಮೂರು ಕೂಡ ಏನಿವು? ನಿತ್ಯಾನಿತ್ಯಂ ತ್ರಿಧಾ ಪ್ರೋಕ್ತಂ. ಇಲ್ಲಿ ವಿಷಯ ಏನು ಹೇಳಿದಾಗಾಯ್ತು ಗೊತ್ತಾ? ನಿತ್ಯಾನಿತ್ಯ ಯಾವುದು ಅಂತ ಹೇಳಿದಾಗಾಯ್ತು. ನಿತ್ಯಾನಿತ್ಯದಲ್ಲಿ ಮೂರು ವೆರೈಟಿ ಇದೆ ಅಂತ ಹೇಳಿದಾಗಾಯ್ತು. ನಿತ್ಯಾನಿತ್ಯದಲ್ಲಿ ಅಚೇತನದಲ್ಲಿ ಮೂರು ವೆರೈಟಿ ಇದೆ. ನಿತ್ಯಾನಿತ್ಯ ಒಂದರಲ್ಲಿ ಮತ್ತೆ ಮೂರು ವೆರೈಟಿ ಇದೆ. ಯಾವುದು? ಪುರಾಣಾದ್ಯಾಹ ಒಂದು ಗುಂಪು ನೋಡಿ. ಆದಿಶಬ್ದ ಹೇಳಿಬಿಟ್ರಿ ಈಗ, ಆದಿಶಬ್ದ ಬಂದಿತ್ತು. ಈಗ ಕಾಲ ಒಂದು, ಪ್ರಕೃತಿ ಒಂದು, ಇವೆಲ್ಲ ಏನಿವು? ನಿತ್ಯಾನಿತ್ಯದ ದೃಷ್ಟಾಂತಗಳು ಅಂತ ಹೇಳಿದರು. ಆಗ ಪುರಾಣಾದ್ಯಾಹ ಅಂದ್ರೆ ಏನು? ಪುರಾಣಾದ್ಯಾಹ ಅಂದ್ರೆ ಪೌರುಷೇಯ ಗ್ರಂಥಾಹ ಅಂತ ಅರ್ಥ. ಆ ಪುರಾಣಾದಿ ಶಬ್ದಗಳಿಗೆ ಒಟ್ಟರ್ಥ ಏನು ಅಂದ್ರೆ, ವೇದಗಳೆಲ್ಲ ಏನದು? ಅಪೌರುಷೇಯ. ಯಾವ ಗುಂಪಿ ಸೇರ್ತದೋ? ನಿತ್ಯ. ಸೊ ಪುರಾಣಗಳೆಲ್ಲ ಏನವು? ಪೌರುಷೇಯ, ಪೌರುಷೇಯ. ಆದ್ರಿಂದ ಪುರಾಣ ಶಬ್ದದಿಂದ, ಪುರಾಣ ಅಧ್ಯಯನ ಶಬ್ದದಿಂದ ಎಲ್ಲ ಪೌರುಷೇಯ ಗ್ರಂಥ ತಗೊಂಡ್ಬಿಡ್ಬೇಕು. ನಾವಿನ್ನ ಇಲ್ಲ ಏನಾಗ್ತಿತ್ತೀಗ, ಪುರಾಣಾದಿಗಳು ಅಂದ್ರೆ ಪುರಾಣಾದಿಗಳು ಮಾತ್ರ, ನಮ್ಮ ವಾಕ್ಯಗಳು ಭಾರಿ ನಿತ್ಯ ತಿಳ್ಕೊಳಕ್ ಹೋಗಬಾರ್ದು. ಎಲ್ಲ ಪೌರುಷೇಯ ವಾಕ್ಯಗಳು ಯಾವ ಗುಂಪಿ ಸೇರುತ್ತೆ? ನಿತ್ಯಾನಿತ್ಯದಲ್ಲೇ ಸೇರ್ತಾ ಇದೆ. ಅದರಲ್ಲೂ ಕೂಡ ನಮ್ಮೆಲ್ಲರ ಮಾತು ತಗೊಳ್ಳೋದೇ ನೀನು ದೊಡ್ಡದು ತಗೋಬೇಕು. ಯಾತಕ್ಕೆ ಅಂದ್ರೆ ಕಾರಣ ಕೊಡ್ತಾರೆ. ಕಾಲು ಅಪರ, ಕಾಲ ಅಪರ ಒಂದು ಪುರುಷೇಯ ಗ್ರಂಥಗಳು, ಇನ್ನೊಂದು ಕಾಲ, ಮತ್ತೊಂದು ಪ್ರಕೃತಿ ಅನ್ಯ. ಪ್ರಕೃತಿ ಅನ್ಯ, ಪ್ರಕೃತಿ ಮೂರನೇದು. ನನಚ ತ್ರಿಧಾ ಇತಿ ಪ್ರಕಾರ ತ್ರೈವಿಧ್ಯ ಮುಕ್ತಂ ನಚಾತ್ರ ಕಶ್ಚಿತ್ ಪ್ರಕಾರೋ ದರ್ಶಿತ ಕಿಂತು ವಸ್ತು ನಿರ್ದೇಶೇವ ಕೃತ ನೈಷ ದೋಷ. ಅಲ್ರಿ, ಮೂರು ವಿಧ ಅಂತ ಹೇಳಲೇ ಇಲ್ಲ, ನೀವು ಮೂರು ವಿಧ ಅಂತ ಬರೀತಿದ್ದೀರಿ. ಅದು ಮೂರು ಹೇಳಿದ್ದಾರೆ ಆಚಾರ್ಯರು, ಪ್ರಕಾರ ಅಂತ ಹೇಳಿಲ್ವಲ್ಲ ಅಂತ ಕೇಳಿದರೆ ಹೌದು, ಹೇಗೆ ಹೇಳ್ತಾರೆ ನೋಡು, ತೋರಿಸ್ತಾರೆ. ವಸ್ತು ನಿರ್ದೇಶೇವ ಕೃತ, ಎನ್ಯುಮರೇಷನ್ ಆಫ್ ವಸ್ತುಗಳನ್ನು ಮಾಡಿದರೆ ಹೊರತು ಡೆಫಿನೇಷನ್ ಕೊಡಲಿಲ್ವಲ್ಲ ಅಂತ ಕೇಳಿದರೆ ನೈಷ ದೋಷ. ಎನ್ನ ಸರ್ವಥಾ ಕೂಟಸ್ಥಂ ನಾಪಿ ಅನಿತ್ಯಮೇವ ತದುಚ್ಯತೆ ನಿತ್ಯಾನಿತ್ಯಂ. ಫಸ್ಟ್ ನಿತ್ಯಾನಿತ್ಯ ಏನಂತ ಅರ್ಥ ಮಾಡ್ಕೋ ಫಸ್ಟ್. ನಿತ್ಯಾನಿತ್ಯ ಅಂದ್ರೆ ಏನು? ಈ ಕಡೆ ನಿತ್ಯವೂ ಅಲ್ಲ, ಆ ಕಡೆ ಅನಿತ್ಯವೂ ಅಲ್ಲ. ಅದನ್ನೇನಂತ ಕರೀತಾರೆ? ನಿತ್ಯಾನಿತ್ಯ ಅಂತ ಕರೀತಾರೆ. ಯತ್ ನಾ ಸರ್ವಥಾ ಕೂಟಸ್ಥಂ, ಯಾವುದು ಕೂಟಸ್ಥಂತೆ ಇಲ್ಲ, ಆಕಾಶದಿಂದ ನಿತ್ಯವಾಗಿಲ್ಲ. ನಾಪಿ ಅನಿತ್ಯಮೇವ, ಘಟಪಟಾದಿಗಳಂತ ಏನಾಗಿಲ್ಲ, ಅನಿತ್ಯವೂ ಆಗಿಲ್ಲ. ಅದನ್ನೇನಂತ ಕರಿಬೇಕು? ನಿತ್ಯಾನಿತ್ಯ ಅಂತ ಕರಿಬೇಕು. ತಸ್ಯ ತಿಸ್ರೋ ವಿಧಾ ಸಂಭವಂತಿ, ಅದಕ್ಕೆ ಮೂರು ವಿಧ ಉಂಟು. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿತ್ಯಾನಿತ್ಯ ಅಂತ ಮೂರು ವಿಧ ಯಾತಕ್ಕೆ ಮಾಡ್ತೀವಿ ಅಂದರೆ ಒಂದು ಕಾರಣ ಇದೆ. ಏನದು? ಉತ್ಪತ್ತಿ ಮತ್ತೇ ಸತಿ ವಿನಾಶಾಭಾವ. ಉತ್ಪತ್ತಿ ಇದೆ, ಅದು ವಿನಾಶ ಆಗೋದೇ ಇಲ್ಲ. ಇದು ಒಂದು ವೆರೈಟಿ. ಇದು ಉತ್ಪತ್ತಿ ಇದೆ, ಆದ್ದರಿಂದ ಏನಲ್ಲ ಅದು? ಉತ್ಪತ್ತಿ ಇರೋದ್ರಿಂದ ಏನಲ್ಲ? ನಿತ್ಯ ಅಲ್ಲ, ಗೊತ್ತಾಯ್ತಾ? ಆದರೆ ಆಮೇಲೆ ವಿನಾಶ ಇಲ್ಲ, ಆದ್ದರಿಂದ ಏನಾಗಲಿಲ್ಲ ಅದು? ಅನಿತ್ಯ ಆಗಲಿಲ್ಲ. ಸೊ ಉತ್ಪತ್ತಿ ಇದೆ, ನಿತ್ಯ ಅಲ್ಲ, ಆಮೇಲೆ ನಾಶ ಆಗೋದಿಲ್ಲ, ಆದ್ದರಿಂದ ಅನಿತ್ಯನೂ ಅಲ್ಲ. ಆದರೆ ಒಂದು ಗುಂಪು ಸೇರಿಸ್ಬೇಕೀಗ. ಇನ್ನೊಂದಿದೆ, ಏಕದೇಶೇ ಉತ್ಪತ್ತಿ ವಿನಾಶವು ಏಕದೇಶಿನ ತದಭಾವ. ಇನ್ನೊಂದು ಯಾವುದು ಅಂದರೆ, ಏಕದೇಶೇ ಉತ್ಪತ್ತಿ ವಿನಾಶವು, ಒಂದು ಪಾರ್ಟಿಗೆ ಉತ್ಪತ್ತಿ ವಿನಾಶ ಇದೆ, ಆದರೆ ಇನ್ನೊಂದು ಪಾರ್ಟಿಗೆ ಏನಿಲ್ಲ, ಉತ್ಪತ್ತಿ ವಿನಾಶ ಇಲ್ಲ. ಒಂದು ಪಾರ್ಟಲ್ಲಿ ನಾಶ ಹೊಂದುತ್ತೆ, ಇನ್ನೊಂದು ಪಾರ್ಟಲ್ಲಿ ನಾಶ ಹೊಂದುತ್ತೆ. ಎರಡೇ ವೆರೈಟಿ. ಅದೇನದು? ಹುಟ್ಟಿದೆ, ಸಾವಿಲ್ಲ. ಇದಕ್ಕೆ ಒಂದು ಹುಟ್ಟಿದೆ, ಒಂದಕ್ಕೆ ಸಾವಿಲ್ಲ, ಎರಡರೊಳಗೆ. ಅದೊಂದು ಭಾಗ. ತದಭಾವ ಸ್ವರೂಪೇಣ ಉತ್ಪತ್ತಿ ಅಭಾವೇಪಿ ಅವಸ್ಥಾಗಮ ಅಪಾಯತ್ವಂಚೆ. ಮೂರನೇದು, ಸ್ವರೂಪೇಣ ಉತ್ಪತ್ತಿ ಇಲ್ಲ, ಆ ರೂಪಾಂತರ ಬರುತ್ತೆ, ಅದಕ್ಕೇನಂತ ಕರಿಬೇಕಾಗ, ಥರ್ಡ್ ಟೈಪ್ ಆಫ್ ಅನಿತ್ಯ. ಗೊತ್ತಾಯ್ತು, ಮೊದಲನೇ ಟೈಪ್ ಆಫ್ ನಿತ್ಯಾನಿತ್ಯ ಏನದು? ಉತ್ಪತ್ತಿ ಇದೆ, ವಿನಾಶ ಇಲ್ಲ. ಎರಡನೇದೇನು? ಏಕದೇಶಕ್ಕೆ ಉತ್ಪತ್ತಿ ಇದೆ, ಇನ್ನೊಂದು ದೇಶಕ್ಕೆ ಉತ್ಪತ್ತಿ ಇಲ್ಲ. ಮೂರನೇದೇನದು? ಮೂರನೇದು, ವಸ್ತು ಬದಲಾವಣೆ ಇಲ್ಲದೆ ಹೋದರೂ ಕೂಡ ಅದರ ಅವಸ್ಥಾಗಳೇನಾಗ್ತಾವೆ, ಚೇಂಜ್ ಆಗ್ತಾ ಹೋಗುತ್ತೆ. ಮೂರಿದೆ ಈಗ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾರೆ. ತದೇವ ತದೇ ತತ್ ತ್ರಿಧಾ ತ್ರಯ ಮುಕ್ತ ವಸ್ತು ತ್ರಯ ಅಸ್ತಿ ಇತಿ ತಸ್ಯೈವ ಗ್ರಹಣಂ. ಮೂರಲ್ಲೂ ಹಾಗಿದೆ ನೋಡಿ, ತೋರಿಸ್ತಾರೆ ಮೂರು. ಅದಕ್ಕೆ ಎಕ್ಸಾಂಪಲ್ಸ್ ಇವು ಹೇಳ್ತಾ ಹೇಳ್ತಾರೆ ನೋಡಿ. ಅದನ್ನೇ ಅದೇ ಡಿಸ್ಕಸ್ ಮಾಡ್ತಾರೆ, ಅದೇ ವಿಷಯ ಬಂತು. ನಾನು ಏವಂ ಸತಿ ಅವಾಂತರ ಭೇದೈಹಿ ವಿಧಾಂತರ ಮತ್ತು ಉತ್ಪ್ರೇಕ್ಷಿತು ಶಕ್ಯಮಿತ್ಯತ ಏವ ಇತ್ಯುಕ್ತ. ಆಗ ಪ್ರಶ್ನೆ ಬಂತು, ಈ ಮೂರು ವ್ಯೂ ಪಾಯಿಂಟ್ ಇಟ್ಟುಕೊಂಡು ಮೂರು ಭಾಗ ಮಾಡಿದ್ರಿ, ಇನ್ನೊಂದೆರಡು ಮೂರು ವ್ಯೂ ಪಾಯಿಂಟ್ ಸೇರಿಬಿಟ್ಟು ಇನ್ನೊಂದು ನಾಲ್ಕೈದು ಮಾಡ್ಬೋದಲ್ಲ ಅಂತ ಕೇಳಿದರೆ, ಇಲ್ಲ, ಮೂರಲ್ಲೆಲ್ಲ ಸೇರ್ಕೊಂಬಿಡುತ್ತೆ. ತತ್ರ ಉಪಪಾದಕ ಆಕಾಂಕ್ಷಾಯಾಂ ಪ್ರೋಕ್ತಮಿತ್ಯಾಹ ಇಲ್ಲಿ ಹೇಳಬೇಕಾದ್ರೆ ಒಂದು ಕಾರಣ ಇಟ್ಕೊಂಡು ಹೇಳಿರೋದ್ರಿಂದ ಇಂಥ ಸರಿಯಾದ ಕಾರಣ ಕೊಡಕ್ಕೆ ಬಂದರೆ ವಿಭಾಗ ಮಾಡಿ ತೊಂದರೆ ಇಲ್ಲ, ಸುಮ್ ಸುಮ್ಮನೆ ಮಾಡಬಾರ್ದು, ಏನೋ ಮಾಡೋ ಏನಿರ್ಬೇಕಂತ ಪರ್ಪಸ್ ಇರಬೇಕು. ಶಾಸ್ತ್ರೀಯ ವಿಧಾನಾಂ ಅತ್ರೈವ ಅಂತರ್ಭಾವೋ ಅನ್ಯಾಸಾಂ ಅನಾಧಾರಣೀಯತ್ವೇಂಚೇತಿ. ಅದಕ್ಕೆ ಶಾಸ್ತ್ರೀಯವಾಗಿ ಏನಾದರೂ ಬೇಸಿಸ್ ಮೇಲೆ ಮಾಡೋದಾದರೆ ಇದೇ ರೀತಿ ಮಾಡ್ಕೋ, ಏನೂ ತಪ್ಪಲ್ಲ. ಮೂರನ್ನು ಸೇರಿಸಿಬಿಡ್ಬೋದು, ಉಳಿದ ಯಾರು ಮಾಡಿದ್ರೆ ತಪ್ಪಾಗಿರುತ್ತೆ ಅಂತ, ಮಾಡಿದ್ರೆ ತಪ್ಪಾಗಿರುತ್ತೆ, ಬೇರೆ ಇಲ್ಲ. ಎಲ್ಲ ಪ್ಯಾಕ್ ಮಾಡಿದ್ರೆ ಶಟ್ರ್ ಪ್ಯಾಕ್ ಮಾಡಲೇ ಇಲ್ಲ. ಯಾಕೆ ಅಂತ ಕೇಳಿದ, ಕೇಳಿದ ಹಾಗೆ ದಾರಿಯಲ್ಲಿ ಹಾಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿದೆ. ಪ್ಯಾಕ್ ಮಾಡಿಬಿಟ್ರೆ ಮತ್ತೆ ದಾರಿಯಲ್ಲಿ ಬುಚ್ಚ ಇಟ್ಕೊಳಕ್ಕಾಗತ್ತಾ? ಪರ್ಪಸ್ ಇದೆ. ಪ್ಯಾಕ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಯಾತಕ್ಕೆ ಅಂತ ಕೇಳಿದ್ರೆ ಇಮ್ಮಿಡಿಯೇಟ್ ಯೂಸ್ ಇರಬೇಕು, ಅದಕ್ಕೆ ಮಾಡಲಿ ಪರ್ಪಸ್ ಹೇಳಬೇಕಾದ್ರೆ. ಸುಮ್ ಸುಮ್ಮನೆ ಮಾಡಿ ಅವನೇನು ಮಾಡ್ದ, ನೀವು ಅದೇ ಪ್ಯಾಕ್ ಮಾಡಿ ಇನ್ನೊಂದು ಯಾರೋ ಪ್ಯಾಕ್ ಮಾಡೋದು ಬಿಟ್ಬಿಡ್ತೀನಿ ಅಂತ ಹೇಳಿದ. ಅದು ಅನ್ನೆಸ್ಸರಿ ಆಗಿದ್ದೇನೆ, ಪ್ಯಾಕ್ ಮಾಡೋದು ಕಡೆಗೆ ಇಟ್ಕೊಂಡ, ನೆಸ್ಸರಿ ಆಗಿದ್ದೇನೆ ಮಾಡಿ ಒಳಗೆ ಇಟ್ಬಿಟ್ಟ, ತಪ್ಪಾಯಿತು. ಯಾವುದಕ್ಕೊಂದು ಏನಿರಬೇಕು ಅಂತ ಕಾರಣ ಇರಬೇಕು. ಕೆಲವು ಸ್ವೆಟರ್ ಪ್ಯಾಕ್ ಮಾಡಿಬಿಟ್ಟ, ಯಾಕೆ ಇಲ್ಲೇನೂ ಬೇಕಾಗಲ್ಲ, ಅಲ್ಲಿ ಒಂದು ಬದಿರಿಗೆ ಹೋದಾಗ ಬೇಕಾಗುತ್ತೆ ಅಂತ ಹೇಳಿ ಒಳಗೆ ಇಟ್ಬಿಟ್ಟ. ಯಾವತ್ತು ತೆಗಿತಾನೆ ಅದನ್ನ? ಅಲ್ಲಿ ಈ ತೆಗಿಬೇಕಾದ ನೆಸಿಟಿ ಇಲ್ಲ. ಅದು ಎಷ್ಟು ಉಪಯೋಗ ಇರುತ್ತೋ ಕ್ಲಾಸಿಫೈ ಮಾಡ್ಬೇಕಾದ್ರೆ ನಾವು ಇರ್ತಾರೆ ಕಾಮನ್ ಸೆನ್ಸ್ ಉಪಯೋಗಿಸ್ದೆ ಯಾರು ಪ್ಯಾಕ್ ಮಾಡೋದಿಲ್ಲ, ಅದನ್ನ ಏನು ಮಾಡೋದಿಲ್ಲ, ಅರ್ಥ ಮಾಡ್ಕೊಳ್ಳದೆ ಮಾಡ್ತೀವಿ ಅಂದರೆ ಮೆಕ್ಯಾನಿಕಲ್ ಆಗಿಬಿಡುತ್ತೆ. ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಸೈನ್ಸ್ ಸ್ಥಿತಿ, ಅದು ವ್ಯವಸ್ಥೆ. ಅದಾಗಿ ಮಾಡೋದು ಬೇರೆ, ವ್ಯವಸ್ಥಿತವಾಗಿ ಮಾಡೋದು ಬೇರೆ. ಶಾಸ್ತ್ರ ಅಂದರೆ ಯಾವಾಗಲೇ ಏನಾಗಿರಬೇಕು, ಅದು ವ್ಯವಸ್ಥಿತವಾಗಿರಬೇಕು. ಶಾಸ್ತ್ರೀಯ ವಿಧಾನ ಮಾತ್ರ ಇವ ಅಂತರ್ಭಾವ, ಎಷ್ಟೇ ಮಾಡಿದರೂ ಕೂಡ ಶಾಸ್ತ್ರೀಯ ವಿಧಾನವಾಗಿದ್ದರೆ ಮೂರನ್ನು ಸೇರಿಸ್ಲಿಕ್ಕೆ ಬರುತ್ತೆ. ಕನ್ಯಾಸ ಮನಾದರಣೀಯತ್ವಂಚ, ಉಳಿದವುಗಳನ್ನು ಒಪ್ಪದೇ ಇಲ್ಲ ತಪ್ಪು ಅಂತ ಅರ್ಥ. ಅಥವಾ ಪುರಾಣಾನಿ ತದರ್ಥಾನಿ ಸರ್ವೇ ನಿವೇಶಾಜ್ಞಿರೇ ವಿಕಾರೋ ವ್ಯಕ್ತ ಜನ್ಮಾದಿ ಇತ್ಯಾದ್ಯ ಆಗಮ ಪರಿಗ್ರಹಾರ್ಥಂ ಪ್ರೋಕ್ತಂ ಇತ್ಯುಕ್ತಂ ಅತೈವ ವಿರೋಧೋಪಿ ಪರಿಹೃತ. ಇಲ್ಲಿ ನೋಡಿ, ಮೂರನ್ನು ಆಚಾರ ಮಾಡೋಕ್ಕೆ ಒಂದು ಕಾರಣ ಇದೆ. ಪುರಾಣ ಯಾತ ಸ್ಪೆಸಿಫಿಕ್ ಆಗಿ ಹೇಳಿದರು ಅಂದರೆ ಪುರಾಣಾನಿ ತದರ್ಥಾನಿ ಸರ್ಗೆ ಸರ್ಗೆ ಅನ್ಯಥೈವತು, ಅದು ವಿಶ್ವತ್ವ ನಿರ್ಣಯದ ಬ್ರಹ್ಮಾಂಡ ಪುರಾಣದ ವಾಕ್ಯ ಅದು. ಅಷ್ಟೇ ಕೊಟ್ಟು ಮಾಡಿರಿ, ಅಲ್ಲಿ ಓದ್ಕೊಡ್ರಿ ಅಂತ ಅರ್ಥ. ಪುರಾಣಾನಿ ತದರ್ಥಾನಿ ಏನು ಹೇಳಿದಾಗಾಯಿತು ಅಂದರೆ, ಪುರಾಣಗಳು ಬರೆಯಲ್ಪಡುತ್ತೋ ಇಲ್ಲೋ, ಆ ದೃಷ್ಟಿಯಿಂದ ಏನವು ಅನಿತ್ಯ. ಅದು ಅರ್ಥ ಚೇಂಜ್ ಆಗುತ್ತೋ, ಅರ್ಥ ಚೇಂಜ್ ಆಗೋದಿಲ್ಲ, ಯಾವ ಕಾಲಕ್ಕೂ ಚೇಂಜ್ ಆಗೋದಿಲ್ಲ, ಪ್ರಳಯ ಕಾಲದಲ್ಲೂ ಚೇಂಜ್ ಆಗೋದಿಲ್ಲ. ಆದ್ದರಿಂದ ಏನಾಯ್ತು, ಅದು ನಿತ್ಯ ಆಯಿತು. ಸೊ ನಿತ್ಯ ಒಂದು ನಿತ್ಯ ನಿತ್ಯ ಅರ್ಥ ಆಯ್ತು. ಈಗ ಇನ್ನೊಂದಿದೆ, ಸರ್ವೇ ನಿಮೇಷ ಜಗ್ನಿರೇ, ಎರಡನೇದು ಸರ್ವೇ ನಿಮೇಷ ಜಗ್ನಿರೇ ಅಂತ ಹೇಳಿದ್ರಿಂದ ಕೆಲವು ಉತ್ಪತ್ತಿ ಇದೆ, ಕೆಲವು ಕುಲ ಇದು. ಉದಾಹರಣೆ ಕಾಲ ಇದೆ, ಈಗ ಒಂದು ಕಾಲದಲ್ಲಿ ಎರಡು ಭಾಗ ಇದೆ. ಒಂದು ಭಾಗ ಎಂಥದ್ದು, ಈಗ ಒಂದು ಕ್ಷಣ, ಪ್ರತಿಯೊಂದು ಕ್ಷಣ ಏನದು, ಹುಟ್ಟುತ್ತೆ ಸಾಯುತ್ತೆ, ಹುಟ್ಟುತ್ತೆ ಸಾಯುತ್ತೆ. ಆದರೆ ಒಟ್ಟು ಕಾಲ ಅಂಬೋದು ಸಾಯೋದಿಲ್ಲ, ಅರ್ಥಾತ್ ಪಾರ್ಟ್ ವೈಸ್ ಏನಿದೆ ಅದಕ್ಕೆ ಅನಿತ್ಯತ್ವ ಇದೆ, ಆ್ಯಸ್ ಎ ಹೋಲ್ ಏನಿದೆ ಅದಕ್ಕೆ ನಿತ್ಯತ್ವ ಇದೆ. ಆದ್ದರಿಂದ ಇವತ್ತು ಎವ್ರಿ ಇಯರ್ ಬಿಎಸ್ಸಿ ಇದೆ, ಬಿಎಸ್ಸಿ ಇದೆ, ಬಿ ಎ ಇದೆ, ಬಿ ಎ ಇದೆ, ಟೆಕ್ಸ್ಟ್ ಬುಕ್ ಚೇಂಜ್ ಆಗುತ್ತೆ. ಆ ಕೋರ್ಸ್ ಸತ್ಯ ಏನದು, ಕೋರ್ಸಸ್ ಅಂತ ನಿತ್ಯ. ಟೆಕ್ಸ್ಟ್ ಬುಕ್ಸ್ ಥಿಂಕ್ ಮಾಡಿದರೆ ಚೇಂಜ್ ಆಗ್ಬೋದು, ಅನಿತ್ಯ. ಇದನ್ನು ಅರ್ಥ ಮಾಡ್ಕೊಂಡಾಗ ನಮಗೆ ನಿತ್ಯ ಅನಿತ್ಯ ಅಂತ ಯಾವುದಕ್ಕೆ ಕರಿತೇವೆ ಗೊತ್ತಾಗುತ್ತೆ. ಯಾಕೆ ಸೇರಿಸ್ಬೋದಾಗಿತ್ತು? ಹೌದು ಅಲ್ಲ, ದೇಹದ ಅನಿತ್ಯ ಅಂತ ಕೇಳಿ. ಯಾವ ದೇಹದ ಅನಿತ್ಯ ಹೇಳ್ತೀರ ನೀವೀಗ? ಅದಕ್ಕೇನೆ ದೇಹದ ಅಂತ ಅಷ್ಟೇ ಹೇಳ್ಬಿಟ್ರೆ ಏನು ಪ್ರಾಬ್ಲಮ್ ಬರುತ್ತೆ? ಅದಕ್ಕೇನೆ ಏನು ಹೇಳಕ್ಕೆ ಹೋಗ್ಲಿ, ಏನು ಹೇಳಕ್ಕೆ ಹೋಗ್ಲಿ ಜೀವರಿಗೆ? ಹಿಂದೇನು ಹೇಳಿದರು, ದುಃಖ ಸಂಸ್ಥ ಅಂತ ಹೇಳಿದ್ರಿಂದ ಆಗೋದು ಸೇರ್ಕೊಂಡು ಹೋದ್ರಿ ಇವಾಗಲೇ. ದುಃಖ ಎಂಬ ಸ್ವರೂಪದ್ದಲ್ಲ ಇದೆ ಅಂತ ಹೇಳಿದರೆ ಎಷ್ಟೊಂದು ಪದಾರ್ಥ ಇಟ್ಕೊಂಡಿದ್ದಾರೆ ಹೇಳಿದ್ರಿಂದ ಹೇಳಬೇಕಾದ ಕಾರಣ ಇಲ್ಲ, ಗೊತ್ತಾಯ್ತಾ? ಇನ್ನೂ ಆ ರೀತಿ ಭಾರಿ ಯೋಚನೆ ಮಾಡೋ ಪ್ರಸಂಗ ಬಂದರೆ ಏನಂತ ಹೇಳ್ಬೋದು ನಾವಾಗ, ದೇವರು ನಿತ್ಯ ಜೀವರು ನಿತ್ಯರಲ್ಲ ಅಂತ ಹೇಳ್ಬೋದು. ತಕ್ಷಣ ಏನ್ರಿ ಹೀಗಂತೀರಿ ಅಂತ ಕೇಳಿದರೆ ಆಗಲ್ಲ. ಅದಕ್ಕೆ ಬ್ರಹ್ಮಸೂತ್ರಗಳು ಎರಡನೇ ಅಧ್ಯಾಯ ಮೂರನೇ ಪಾದ ಬಂದಿದ್ದೇನಂತ, ಆಕಾಶ ನಿತ್ಯ ಹೋದಲ್ವೋ ಅಂತ ಕೇಳಿದರು. ಏನು ಉತ್ತರ ಕೊಟ್ಟರೋದಕ್ಕೆ? ನಿತ್ಯ ಹೋದು ಅಂತ ಆಧಾರ ಇದ್ದೇ ಇದೆ. ಆ ನಿತ್ಯ ಅಂತ ಪ್ರೂವ್ ಮಾಡಿಬಿಟ್ರೆ ಏನಾಗುತ್ತೆ ಗೊತ್ತಾ? ಆಕಾಶ ಭಾರಿ ನಿತ್ಯ ಅಂತ ಪ್ರೂವ್ ಮಾಡಿಬಿಟ್ರೆ ಒಂದು ಪ್ರಾಬ್ಲಮ್ ಬರುತ್ತೆ. ಏನು ಪ್ರಾಬ್ಲಮ್ ಬರುತ್ತೆ? ದೇವರೆಲ್ಲ ಸೃಷ್ಟಿ ಸವಾಯ್ ಸರ್ವಂ ಸೃಜಿತ ಅಂತ ಹೇಳಿದರೆ ದೇವರಿಗೆ ಸರ್ವಕರ್ತೃತ್ವ ಹೊರಟೋಯ್ತಾಗ ಆಕಾಶ ಬಿಟ್ಟು ಇದೊಂದು ಅದನ್ನು ಬಿಟ್ಟು ಮತ್ತೆ ಅದನ್ನು ಬಿಟ್ಟು ಅಂತ ಹೇಳು, ಕೊನೆಗೆ ಎಲ್ಲಿಗೆ ಹೋಗುತ್ತದೆ? ಎಲ್ಲ ಬಿಟ್ಟು ಪವರ್ ನಿಮಗೆ ಯಾವ ಅಧಿಕಾರ ಇಲ್ಲ, ದೊಡ್ಡ ದೊಡ್ಡ ಭಾರಿ ದೊಡ್ಡವರು ಅಂತ ಹೇಳ್ದಾಗುತ್ತೆ. ಅದಕ್ಕೇನೆ ಸರ್ವಕರ್ತೃತ್ವ ಹೇಳಿದ ಮೇಲೆ ಆಕಾಶಕ್ಕೇನು ಒಪ್ಕೋಬೇಕು? ನಾವೀಗ ಉತ್ಪತ್ತಿ ಒಪ್ಪಲೇಬೇಕು. ಆದರೆ ವಾಕ್ಯ ಇದೆ ಆಕಾಶ ನಿತ್ಯ ಅಂತೇಳಿ, ಅದನ್ನು ಒಪ್ಬೇಕು. ಅದಕ್ಕೇನು ಮಾಡಿಬಿಟ್ರಾಗ ಪರಾಧೀನ ವಿಶೇಷಾವಾಪ್ತಿ ರೂಪವಾದಂಥ ಸೃಷ್ಟಿ ಅದಕ್ಕೆ ಬರುತ್ತೆ ಅಂತ ಹೇಳಿ. ಪರಾಧೀನ ವಿಶೇಷಾವಾಪ್ತಿ ರೂಪವಾದ ಸೃಷ್ಟಿ ಅದಕ್ಕಿದೆ. ಸೃಷ್ಟಿ ನಾಲ್ಕು ವಿಧ, ಕೇವಲ ಸೃಷ್ಟಿ, ಮಿಶ್ರ ಸೃಷ್ಟಿ, ಯುದ್ಧ ಸೃಷ್ಟಿ, ಮತ್ತು ಕೊನೆಯದು ಪರಾಧೀನ ವಿಶೇಷಾವಾಪ್ತಿ ಸೃಷ್ಟಿ ಅಂತ ಬರುತ್ತೆ ಅಂತ ಹೇಳಿದ್ರಿಂದ ಸರಿ ಹೋಯ್ತಾಗ. ಸೊ ಜೀವರಿಗೆ ಅಲ್ಲಿ ಹೇಳ್ಬೇಕಾದ್ರೆ ಏನು ಮಾಡ್ತೀವಿ ನಾವೀಗ, ಜೀವರಿಗೆ ಉತ್ಪತ್ತಿ ಇದೆಯಲ್ಲ ಅಂತ ಏನು ಹೇಳಬೇಕಾಗ? ಉತ್ಪತ್ತಿ ಇಲ್ಲ, ಮತ್ತು ಹುಟ್ಟಿದ ಹುಟ್ಟಿದೆ, ದೇಹತ ಈ ಬಾಹ್ಯ ದೇಹತ ಇದೆ, ಸ್ವರೂಪ ದೇಹತ ಇಲ್ಲ. ಸರಿ ಹೋಯ್ತಾಗ ಇಲ್ಲಿ ಬರೋ ಪ್ರಸಂಗ, ಅಲ್ಲಿ ಬರೋ ಪ್ರಸಂಗ ಈಗ ಯಾವಾಗಲೂ ಇರುತ್ತೆ. ಆದರೆ ದೇವರು ಏನು ಮಾಡ್ತಾನೆ ಅದಕ್ಕೆ? ಪರಾಧೀನ ವಿಶೇಷಾವಾಪ್ತಿ ಅಂತ ಕೊಡ್ತಾನೆ. ಅದು ಕೊಟ್ಟಾಗ ಏನಾಯ್ತು ಅದಕ್ಕೆ? ಅದು ಉತ್ಪತ್ತಿ ಬಂದಾಗ ಅರ್ಥ ಆಯ್ತಾ? ಈಗ ಉತ್ಪತ್ತಿ ಬಂತು, ಆ ಉತ್ಪತ್ತಿಯನ್ನ ಪರಾಧೀನ ವಿಶೇಷ ಅವಾಪ್ತಿ ಉದಾಹರಣೆಗೆ ಒಬ್ಬನೇ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾನೆ, ಅವನು ಅಪಾಯಿಂಟ್ ಆಗಿದ್ದಲ್ಲ, ಅದು ಏನ್ ಮಾಡಿದ್ದ, ಈಗ ಟ್ರಾನ್ಸ್ಫರ್ ಮಾಡಿದ್ದು, ಅದು ಕೂಡ ಏನ್ ಬೇಕು ಒಂದು ಕರ್ತೃತ್ವ ಇದೆಯಲ್ಲ. ಈಗ ಕಣ್ಣು ಹೇಳ್ತಾನೆ ಗೊತ್ತಾಗ, ನಮ್ಮಲ್ಲಿ ಭಾರಿ ಜನ ಇರ್ತಾರೆ, ಯಾರೋ ಪ್ರಿನ್ಸಿಪಾಲ್ ಹೆಡ್ ಇರ್ತಾನೆ ಇನ್ಸ್ಟಿಟ್ಯೂಷನ್, ಇವ್ನು ಬರ್ತಾನೆ, ಹೋಗಿ ಸರ್ ಅಪಾಯಿಂಟ್ ಮಾಡಿದ್ರಲ್ಲ ಮಣ್ಣಲ್ಲ ಅಂದ್ಬಿಟ್ರೆ ಏನ್ ಮಾಡ್ಬೇಕಾಗ, ಅಪಾಯಿಂಟ್ ಅವನ್ ಮಾಡಿದ, ನಾ ಮಾಡಿಲ್ಲ, ಅಪ್ಪ ಇವ್ರು ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಅಥಾರಿಟಿ ಅಲ್ಲ ಇವನು, ಏನ್ ಮಾಡೋದು ಇವನು ಅಪಾಯಿಂಟ್ ಮಾಡಿಲ್ಲ ಹೋಗಿರಿ ಅಂತ ಹೇಳಿದ್ರೆ ಅಪಾಯಿಂಟ್ ಮಾಡಕ್ ಬರುತ್ತೆ, ಟ್ರಾನ್ಸ್ಫರ್ ಮಾಡಕ್ ಬರುತ್ತೆ, ನನಗೀಗ ಟ್ರಾನ್ಸ್ಫರ್ ಮಾಡಬಹುದು, ಯಾಕ್ಷತ್ರ ಒಳಗೆ ಬರುತ್ತೆ, ವಯಾರು ಲೇಟ್ ಅಂತ ಕೇಳಬಾರ್ದೇನಿಲ್ವಲ್ಲ, ನಾಳೆ ಅದೇ ದಿವಸ ಕೊಳಾಡಿಸ್ಬಿಡ್ತಾರೆ, ಆಮೇಲೆ ಸಾರಿಯ ನೋಡಿ ಬಿಡೋದಿಲ್ಲ, ಎದ್ರೆ ಕೂತ್ರೆ ತಪ್ಪು, ಇಲ್ಲ ಕೂತಿರ್ತೀನಿ ಕ್ಲಾಸ್ ಬಿಟ್ಟು ಹೋಗಿರ್ತೀನಿ, ಕ್ಲಾಸ್ ಕೂತ್ರೆ ಯಾವಾಗ ಕೂತಿರ್ತೀರಿ ಅಂತಾನೆ, ಲೈಬ್ರರಿಗೂ ಅಲ್ಲಿ ಬರ್ತಾನೆ, ಮತ್ತೆ ಬೇರೆ ಬೇರೆ ಕೆಲಸ ಇಲ್ಲ ಅಂತ ಕೇಳ್ತಾರೆ, ಅಲ್ಲಿ ಹೋಗದೆ ಹೋದ್ರೆ ಏನು ಮೇಸ್ಟ್ರ ಆಗಿ ಓದೋದಿಲ್ಲ ಅಂತ ಕೇಳ್ತಾನೆ, ಮತ್ತೆ ಬರೀ ಏನಂತಾರೆ, ನೀವು ಹೇಳ್ದೆ ಕೇಳ್ತೀರಿ ಗೋಳಾಡಿಸ್ಬೇಡಿ ಅನ್ಬೇಕಾಗುತ್ತೆ, ಹೋಗ್ತಾನೆ, ಮತ್ತೆ ಅಪಾಯಿಂಟ್ ಮಾಡಿಲ್ಲ, ಏನಿದೆ ಅವನಿಗೆ ಈಗ ಅಧಿಕಾರ ಇದೆ ಈಗ, ಸೊ ಏನು ಪರಾಧೀನತಾ ಅಂತ ಬಂತೀಗ, ಪರಾಧೀನತೆ ಕೂಡ ಏನದು, ಪರಾಧೀನತೆ ಯಾವಾಗಲಿದೆ ಅಂತ ಕೇಳಿದ್ರೆ ಪರಾಧೀನ ವಿಶೇಷ ಬಂತು, ಪರಾಧೀನ ವಿಶೇಷ, ಉದಾಹರಣೆ ಬರೀ ಪಾಠ ಮಾಡ್ಕೊಂಡು ಹೋಗ್ತಿತ್ತು, ಒಂದು ಎಷ್ಟೋ ಒಂದು ಕೆಲಸ ಸ್ವಯಂ ಪೇವನ್ ಮಾಡೋಂತ ಕೊಟ್ರು, ಏನ್ ಬಂತ ಅಂತ ಅವನಿಗೀಗ ವಿಶೇಷ ಬರ್ತೀಗ ಬಂತ. ಆ ರೀತಿಯಲ್ಲಿ ಮಹಾಲಕ್ಷ್ಮೀ ದೇವಿಗೆ ಪ್ರಳಯ ಕಾಲದಲ್ಲಿ ಏನಿಲ್ಲ, ಈಗ ಪರಮಾತ್ಮ ನಾರಾಯಣ ಸುಮ್ಮನೆ ಇದ್ಬಿಡಿ, ಏನು ಕೆಲಸ ಇಲ್ಲ, ಅಧೀನದಲ್ಲಿದ್ದಾನೆ. ಯಾವಾಗ ಸೃಷ್ಟಿ ಕ್ರಿಯೆ ಶುರುವಾಯ್ತಿಲ್ಲ, ಮಾಯಾ ಜಯ ಕೃತಿ ಶಾಂತಿ, ಹೊಸ ಹೊಸದು ಕ್ರಿಯೇಟ್ ಆಯ್ತಾಗ ಅದೇನದು ಪರಾಧೀನ ವಿಶೇಷ ಅವಾಪ್ತಿ ಬಂತು. ಅಂತ ಸೃಷ್ಟಿ ಅವರಿಗಿದೆಯಾ ಇಲ್ವಾ, ಇದೆ, ಅದನ್ನು ಒಪ್ಪಿಕೊಳ್ಳಬೇಕು. ಹೌದು, ಅಸೈನ್ಮೆಂಟ್ ವರ್ಕ್ ಮಾಡಿದಾಗ ವರ್ಕಿಗೆ ಏನಾಗ್ತಾರೆ, ಅವರೀಗ ಅಧೀನರಾಗ್ತಾರೆ, ಅಧೀನಾದ ತಕ್ಷಣ ಏನಾಯ್ತಾಗ ಪರಾಧೀನ ವಿಶೇಷ, ಪರಾಧೀನ ಯಾವಾಗಲೂ ಇದ್ದೇ ಇದೆ, ಪರಾಧೀನ ವಿಶೇಷ ಬಂದಿದ್ದಕ್ಕೆ ಏನಾಯ್ತಾಗ ವಿಶೇಷ ಅವಾಪ್ತಿ ರೂಪ ಸೃಷ್ಟಿ ಅಂತ ಕರೀತಾರೆ. ಅಥವಾ ಪುರಾಣಾನಿ ತದರ್ಥಾನಿ, ಒಂದು ವಾಕ್ಯ, ಸರ್ವೇ ನಿಮಿಷ ಜಗ್ದಿರೆ, ಎರಡನೇದು ವಿಕಾರ ಅವ್ಯಕ್ತ ಜನ್ಮಹಿ, ಮೂಲತಃ ಅವ್ಯಕ್ತ ಅನ್ನೋದಿದೆ ಅದು ನಿತ್ಯ, ಆದರೆ ವಿಕಾರ ಯಾವುದ್ರಿಂದ ಬರುತ್ತೆ, ಈಗ ಟ್ರಾನ್ಸ್ಫಾರ್ಮ್ ಆಗ್ತಾ ಬರುತ್ತೆ. ಸೊ ಮೂಲ ಅವ್ಯಕ್ತ ಸಚ್ ಏನದು, ಮೂಲ ಜನ ಪ್ರಕೃತಿ ಯಾವಾಗಲೂ ನಿತ್ಯನೇ, ಅದರ ವಿಕಾರಗಳಲ್ಲಿ ಏನವೋ ಅನಿತ್ಯನೇ, ಅಲ್ಲಿ ಏನಾಯ್ತದ ಅದು ನಿತ್ಯಾನಿತ್ಯ ಆಯಿತು. ಈ ಮೂರು ವಿಧ ತಗೊಂಡು ಇತ್ಯಾದಿ ಆಗಮ ಪರಿಗ್ರಹಾರ್ಥಂ ಪ್ರೋಕ್ತಮಿತ್ಯುಕ್ತಂ, ಮತ ಏವ ವಿರೋಧೋ ಪರಿಹರ್ತಃ, ವಿರೋಧ ಪ್ರಶ್ನೆ ಯಾತಕ್ಕೆ ಬರಲಿಲ್ಲ ಅಂದರೆ ಆಗಮಗಳೇ ಹೇಳಿರೋದ್ರಿಂದ ವಿರೋಧ ಬರಲಿಲ್ಲ, ಅದೊಂದು ಗುಂಪಾಯಿತು. ಇನ್ನು ಕೊನೆಯ ಘಟ್ಟ, ಈಗ ಅನಿತ್ಯಂ ದ್ವಿವಿಧಂ ಮತಂ, ನಿತ್ಯ ಮೊದಲೇನಾಯ್ತು ಈಗ ನಿತ್ಯ ಆಯಿತು, ಆಮೇಲೆ ಯಾವ್ದು ಹೇಳಿದ್ರು ನಿತ್ಯ ನಿತ್ಯ ಹೇಳಿದ್ರು, ಕೊನೆಗೆ ಯಾವ್ದು ಬಂತೀಗ ಅನಿತ್ಯ ಬಂತು, ಅದನ್ನು ಹೇಳ್ತಾರೆ. ಅನಿತ್ಯಂ ದ್ವಿವಿಧಂ ಮತಂ, ಅನಿತ್ಯ ಅನ್ನೋದು ಎಷ್ಟು ವಿಧ ಇದೆ, ಎರಡು ವಿಧ ಇದೆ. ನನ್ನ ಹತ್ರ ಯಶ್ಯ ಉತ್ಪತ್ತಿಯಾದಿಕಂ ತದ ನಿತ್ಯಮೇವ, ಯಶ್ಯತು ನಾಸ್ತಿ ತನ್ ನಿತ್ಯಮೇವ, ನಿತ್ಯಾನಿತ್ಯಂ ಕ್ವಾಸ್ತಿ ಇತಿ ವೈವಂ. ಅಲ್ರಿ, ಯಾವುದು ಕೊಟ್ಟಿದೆಯೋ ಅದೇನದು ಅನಿತ್ಯನೇ, ಯಾವುದು ಕೊಟ್ಟಿಲ್ವೋ ಏನದು ಅನಿತ್ಯನೇ. ಅಷ್ಟು ಹೇಳಿಬಿಡಿಸುವ ನಿತ್ಯಾನೇ ತ್ಯಾಗ್ತಿರ್ತೇನೆ ಮಧ್ಯೆ ಅಂತ ಕೇಳಿದರೆ ಮೈವಂ ಶಾದೇತದೇವಂ ಯದಿ ಅಂಶಾಂಶಿನೋಹೋ ವಿಕಾರ ವಿಕಾರಿಣೋರ್ವ ಅತ್ಯಂತ ಭೇದ ಸ್ಯಾತ್ ನಚೈವಂ ಇತ್ಯತ್ರ ಅತೀತ ಅನ್ಯತ್ರ ಉಪಾದಿತಮಿತಿ ಅನಿತ್ಯಂ ವಿಭಜ್ಯ ದರ್ಶಿ. ಅದಕ್ಕೆ ಹೇಳಿದ್ದೇವೆ ಈಗ ಏನಂತ ಹೇಳಿದ್ದೇವೆ, ಯದಿ ಅಂಶಾಂಶಿನೋಹ ವಿಕಾರ ವಿಕಾರಿಣೋಹೋ ವ ಅತ್ಯಂತ ಭೇದ ಸ್ಯಾತ್. ಆ ರೀತಿ ಯಾತಕ್ಕೆ ಹೇಳ್ತೀವಿ ನಾವು ಅಂತ ಕೇಳಿದರೆ, ಅಂಶ ಮತ್ತು ಅಂಶಗಳಿಗೆ, ವಿಕಾರ ಮತ್ತು ವಿಕಾರಗಳಿಗೆ ಅತ್ಯಂತ ಭೇದ ಇದ್ದಿದ್ರೆ ಎರಡು ಮಾಡಿದ್ರೆ ಸಾಕಾಗ್ತಿತ್ತು, ಅತ್ಯಂತ ಭೇದ ಇಲ್ಲ. ಇವತ್ತು ಮಣ್ಣಿಗೂ ಗಡಿಗೆಗೂ ಭೇದ ಇದೆಯೋ ಇಲ್ವೋ, ಇದೆ. ಆದರೆ ಪೂರ್ತಿ ಭೇದ ಇದೆಯೋ ಇಲ್ಲ, ಪೂರ್ತಿ ಭೇದ ಇದ್ದಿದ್ರೆ ಏನಾಗ್ತಿತ್ತು ಹೇಳಿ, ಮಣ್ಣಿಗೂ ಗಡಿಗೂ ಪೂರ್ತಿ ಭೇದ ಇದ್ದಿದ್ರೆ ಏನು ಮಾಡ್ಬೋದಾಗಿತ್ತು, ಆವಾಗ ಗಡಿಗೆಗೆ ಏನು ಬೇಕಾಗ್ತಿದ್ದಿಲ್ಲ, ಮಣ್ಣೇ ಬೇಕಾಗ್ತಿದ್ದಿಲ್ಲ, ಅಥವಾ ಮಣ್ಣಿಂದ ಬಂಗಾರ ಗಡಿಗೆ ಬರ್ಬೋದಾಗಿತ್ತು, ಮಣ್ಣು ಉಪಯೋಗಿಸ್ದೆ ಆಮೇಲೆ ಗಡಿಗೆ ಎಂಥ ಗಡಿಗೆ ಆಯ್ತು, ಬಂಗಾರ ಗಡಿಗೆ ಆಗಿಬಿಡ್ತಿತ್ತು, ಹೌದಾ. ಅದು ಆ್ಯಕ್ಚುಲಿ ಏನಿದೆ ಅಂತ ಆಯ್ತು, ಈಗ ಪೂರ್ತಿ ಭೇದ ಇಲ್ಲ, ಒಂದು ರೀತಿ ಭೇದ ಇದೆ, ಒಂದು ರೀತಿ ಭೇದ ಇಲ್ಲ, ಅದು ಹೇಗೆ ಹೇಳ್ತೇವೋ ಅದೇ ರೀತಿಯೇ ಒಂದು ರೀತಿ ನಿತ್ಯತ್ವ ಇದೆ, ಒಂದು ರೀತಿ ನಿತ್ಯತ್ವ ಇಲ್ಲ. ಆದ್ದರಿಂದ ಎರಡೇ ಮಾಡಿದರೆ ಏನಾಗುತ್ತೆ ನಮಗಾಗ, ಎರಡೇ ಮಾಡಿಬಿಟ್ರೆ ಈ ಒಂದು ಈ ಅನುಭವ ಎಕ್ಸ್ಪ್ಲೇನ್ ಮಾಡೋಕೆ ಬರೋದಿಲ್ಲ, ಅದಕ್ಕಾಗಿ ಹಾಗೆ ಹೇಳಿದ್ದೇವೆ ಅಂತ ಅರ್ಥ. ಅಲ್ಲಿಗೆ ಅನಿತ್ಯಂ ವಿಭಜ್ಯ ದರ್ಶಯತಿ, ಯಾರಿಗೆ ಆ ಅದು ಮುಂದೆ ಹೇಳ್ತಾರೆ, ಕೊನೆಗೆ ತತ್ವ ಹೇಳ್ತಾರೆ ಏನು ಹೇಳಬೇಕು ಅಂತ ಹಾಗೆ ಹೇಳ್ತಾರೆ. ನಿತ್ಯಾನಿತ್ಯ ಹೇಗೆ ಹೇಳ್ತೇವೋ ಭೇದ ಭೇದ ಹಾಗೆ ಹೇಳಬೇಕು, ನಿತ್ಯಾನಿತ್ಯ ಒಂದು ವಿಭಾಗ, ಭೇದ ಭೇದ ಸಿಮಿಲರ್ ಆಗಿರೋದು, ಬರೀ ಭೇದ ಭೇದ ಹೇಳೋದು ಒಂದು ಕ್ರಮ, ಕೆಲವರಲ್ಲಿ ವಿಶೇಷ ಹೇಳೋದು ಒಂದು ಕ್ರಮ, ಕೆಲವರು ಭೇದ ಭೇದ ಇನ್ನೊಂದು ಕ್ರಮ, ನಾಲ್ಕು ಎಲ್ಲೆಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಆ ತತ್ವ ವಿವೇಕದಲ್ಲಿ ಅದನ್ನು ಹೇಳ್ತಾರೆ. ಅಲ್ಲಿಗೆ ನಾಳೆ ದಿವಸ ಅದನ್ನು, ನಾಳೆ ಅಂದರೆ ನಾಳೆಯಿಂದ ಪಾಠ ಇರೋದಿಲ್ಲ, ಎಲ್ಲಿವರೆಗೂ ಮಧುರಮಿವರೆಗೂ ಇರೋದಿಲ್ಲ, ಊರಲ್ಲಿರೋದಿಲ್ಲ, ದಶಮಿಯಿಂದ ಪಾಠ ಇರುತ್ತೆ, ಮತ್ತೆ ದಶಮಿಯಿಂದ ಮಾಮೂಲಾಗಿ ದಶಮಿ ಏಕಾದಶಿಯಿಂದ ಮುಂದೆ ಕಂಟಿನ್ಯೂ ಆಗ 13ನೇ ತಾರೀಕು ಅಲ್ಲಿವರೆಗೂ ಪಾಠ ಇರೋದಿಲ್ಲ, 12 ಮಧುರನವಮಿ, ಅದರಿಂದ ಅಲ್ಲಿವರೆಗೂ ಇರೋದಿಲ್ಲ, ಮತ್ತೆ ಅದು ಬಹುಶಃ ಅದು ಬೂದೇ ಬಿಡುತ್ತೆ, ದಶಮಿನ ಏಕಾದಶಿನ ಬೂದೇ ಬಿಡುತ್ತೆ ಪಾಠ, ತತ್ವ ಸಂಖ್ಯಾನ ಅಟ್ಟು ನೆಕ್ಸ್ಟ್ ಈಗಲೇ ತಯಾರು ಮಾಡ್ಕೊಬಿಟ್ಟು ತತ್ವ ವಿವೇಕಕ್ಕೆ ಆ ಪುಸ್ತಕ ತಗೊಂಡ್ರೆ ಬಹುಶಃ 2-1 ಇದೆ ಅಲ್ಲ, ಯೋಚನೆ ಇಲ್ಲ, ಒಂದು ಪಾಠ ಬುಗಿಯೋದಕ್ಕಿಂತ ಮುಂಚೆ ಬುರಾಕ್ತಿಸ್ ಮುಂಚೆ ಹೇಳಿರ್ತೀರಿ, ಅಷ್ಟರೊಳಗೆ ನೆಕ್ಸ್ಟ್ ಬುಕ್ನ ಸರಿ ಮಾಡಿಕೊಂಡ್ರೆ ಓದೋದ ಕಾಲಕ್ಕೆ ಬುಕ್ ಇಲ್ಲ ಅಂತ ಆಗೋದಿಲ್ಲ. ಅಲ್ಲಿಗೆ ಓ ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವ ಸ್ಥಾನ ನಿರೋಧ ಲೀಲಯಾ ಗೃಹೀತಶಕ್ತಿ ತ್ರಿತಯ ಯದೇ ಹಿರಾಮ್ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೇ.